ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗ ಅದು ಅರ್ಥ ಉಪಕ್ರಮ ಉಪಸಾರಿ ಅದಕ್ಕೆ ಬ್ರಹ್ಮ ಜಿಜ್ಞಾಸ ವಿಚಾರ ವಿಚಾರ ಏನು ಮಾಡುತ್ತದ ಪೂರ್ವಾಪರ ಎಲ್ಲ ಚೆಕ್ ಮಾಡುತ್ತೆ ಅದನ್ನು ಶೇಕ್ ಮಾಡೋದು ಅಂದ್ರೆ ಹಾಗೆ ಅದನ್ನು ಶೇಕ್ ಮಾಡಿಕೊಡ್ರೆ ಇವನು ಶೇಕ್ ಆಗೋದಿಲ್ಲ ಇಲ್ಲದೆ ಹೋದರೆ ಅವಳು ಇವನು ಶೇಕ್ ಮಾಡ್ತಾ ಇರ್ತವೆ ಒಳಗೆ ಕೂತ್ಕೊಂಡ ಮೇಲೆ ಆ ಸಂಶಯ ಅಂದರೆ ಏನು ಮಾಡುತ್ತೆ ಯಾವಾಗ ಸಂಶಯ ಶೇಕ್ ಬುದ್ಧಿನೆಲ್ಲ ಶೇಕ್ ಮಾಡುತ್ತೆ ಆಸಿಲೇಟಿಂಗ್ ಅದು ಆ ಕಡೆ ಈ ಕಡೆ ಏನ ಎಲ್ಲ ಭಾಷ್ಯ ಹೇಗೆ ಭಾಷ್ಯಕ್ಕೆ ಸೂತ್ರಕ್ಕೆ ಲಿಂಕ್ ಇದೆ ಅನ್ನೋದನ್ನು ತೋರಿಸ್ತಾ ಅದ್ರ ಕಂಪ್ಯಾಕ್ಟಾಗಿ ಸಂಗ್ರಹ ಮಾಡಿದ್ದ ಅಷ್ಟನ್ನು ತೋರಿಸ್ಬೇಕು ಅದು ಚಾಲೆಂಜಿಂಗ್ ಅದನ್ನು ಅಶ್ಲಾಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಇದರಲ್ಲೂ ಕ್ಲಿಯರೇ ಮಾಡ್ತಿದ್ದಾರೆ ಅದು ಈಗ ಯಾವುದು ಅಲ್ಲಿಗೆ ಸರ್ ಜನ್ಮಾದ್ಯಸ್ಯ ಯಥೋನ್ಮಯಾದಿತರಥಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿಧಿಭಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿತಿರುಚಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಕಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಸೊ ಬ್ರಹ್ಮಜ್ಞಾನಿಯಾದವನು ಏನು ಮಾಡಬೇಕು, ಸರ್ವತ್ರ ವಿಷ್ಣುವನ್ನು ಕಂಡು ನಮಸ್ಕರಿಸಬೇಕು ಅಂತ ಹೇಳಿದರು. ನಮಸ್ಕಾರ ಮಾಡಬೇಕಾದ್ರೆ ಉತ್ತಮ ಅಧಿಷ್ಠಾನವಾದ ನಮಸ್ಕಾರಾದಿಗಳು ಇದರ ಮನಸ್ಸಿನಿಂದ ಆಧಾರ ಮಾಡಬೇಕು ಅಂತ ಅರ್ಥ ಅಂತ ಅದೆಲ್ಲ ಕ್ಲಾರಿಫಿಕೇಷನ್ ಆಯಿತು. ಯಾವತ್ ಸರ್ವಂ ಬ್ರಹ್ಮಾತ್ಮಕಂ ತಸ್ಯ ವಿದ್ಯೆಯ ಆತ್ಮಮನೀಷಯ ಪರಿಪಶ್ಯತಿ ಪರಮಾತ್ಮನ ಅಚ್ಯುತಂ. ಸರ್ವಂ ಬ್ರಹ್ಮಾತ್ಮಕಂ ಎಲ್ಲದರಲ್ಲೂ ಬ್ರಹ್ಮಸ್ವಾಮಿಕಂ, ಆತ್ಮ ಅಂದರೆ ಸ್ವಾಮಿ, ಎಲ್ಲದಕ್ಕೂ ಪರಮ ಈಶಾವಾಸ್ಯಂ ಸದಾರ್ಥ. ಆದರೆ ಮೆಕ್ಯಾನಿಕ್ ವಿದ್ಯೆಯ ಆತ್ಮಮನೀಷಯ ವಿದ್ಯೆ ಏನಾಗಿರಬೇಕೀಗ, ಪುಸ್ತಕದಲ್ಲಿರಬಾರ್ದು, ತಲೆ ಬಂದಿರಬೇಕಾಗಲಿ. ಆ ರೀತಿ ಮಾಡಿದರೆ ಅವ್ರು ನೋಡಿ ಬ್ರಹ್ಮಜ್ಞಾನಿಯ ಪರಿಪಶ್ಯತಿ ಚಂಪರಂ, ಆಗ ಅಪರೋಕ್ಷ ಜ್ಞಾನಿ ಆಗ್ತಾನೆ, ಇಲ್ಲದವರು ಆಗೋದಿಲ್ಲ. ಅಯಂ ಹಿ ಸರ್ವಕಲ್ಪಾನಾಂ ಸದ್ರೀಚೀನೋ ಮತೋ ಮಮ ಮದ್ಭಾವಃ ಸರ್ವಭೂತೇಷು ಮನೋವಾಕ್ಕಾಯ ಕರ್ಮಭಿಃ. ಅಯಂ ಹಿ ಸರ್ವಕಲ್ಪಾನಾಂ ಸದ್ರೀಚೀನೋ ಮತೋ ಮಮ. ಎಲ್ಲ ಸಾಧನೆಗಳಲ್ಲೂ ಅತಿಶ್ರೇಷ್ಠವಾದ ಸಾಧನೆ ಯಾವುದು ಅಂದರೆ ಈ ರೀತಿ ಉಪಾಸನೆ ಮಾಡೋದೇ ಸರ್ವಶ್ರೇಷ್ಠವಾದ ಸಾಧನೆ. ಸರ್ವಮಿತಿ ಅದರಿಂದಾಗಿತ್ತು, ಸರ್ವಂ ಅರ್ಥ ಆಗಿತ್ತು. ಬ್ರಾಹ್ಮಣ ಆತ್ಮವಿದಂ ಸರ್ವಂ ಅದೆಲ್ಲ ಅನ್ಯಮೀಶಮಿತಿ ಶ್ರುತಿ. ಅನ್ನೇನಾಪಿ ಮುಕ್ತಿ ಸ್ಯಾತ್ ಕಿಮನೇನ ಇತಿ ತತ್ರ ಅಯಂ ಹಿ. ಬೇರೆ ಅನೇಕ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ, ಇದನ್ನೇ ಯಾಕೆ ಮಾಡಬೇಕು ಅಂತ ಕೇಳಿದರೆ ಅಯಂ ಹಿ ಸರ್ವಕಲ್ಪಾನಾಂ ಸದ್ರೀಚೀನೋ ಮತೋ ಮಮ. ಸರ್ವಶ್ರೇಷ್ಠವಾದಂಥ ಉಪಾಸನೆ ಎಂದಿದೆ, ಆದ್ದರಿಂದ ಇದನ್ನೇ ಮಾಡಬೇಕು. ಅಯಂ ಹಿ ಇತಿ ಸರ್ವಕಲ್ಪಾನಾಂ ಸರ್ವ ಮೋಕ್ಷ ಉಪಾಯಾನಾಂ ಮಧ್ಯೆ ಸರ್ವ ಮೋಕ್ಷ ಉಪಾಯಾನಾಂ ಮಧ್ಯೆ ಅಯಂ ಉಪಾಯೋ ಹಿ ಸದ್ರೀಚೀನೋ ಮತಃ. ಸದ್ರೀಚಾರ ಸಮೀಚೀನ, ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದು ನಿರ್ಣೀತ. ಇತಿ ಮಮ ಸಿದ್ಧಾಂತ ಇತ್ಯನೇನ ಆಪ್ತಿ ಮೂಲತ್ವೇನ ಅನ್ಯೋಕ್ತಾನಾಂ ಆಭಾಸತ್ವಂ ಸೂಚಯತಿ ಇತ್ತನೇನ. ಆದ್ದರಿಂದ ಬೇರೆ ಎಲ್ಲಾದರೂ ಹೇಳಿದರೆ ಅದು ಸರಿಯಲ್ಲ ಅಂತಲೇ ಅರ್ಥ. ಬೇರೆ ಎಲ್ಲಾದರೂ ಇದು ವಿರುದ್ಧವಾದ ಮಾತು ಬಂದಿದ್ದರೆ ಅದು ಅಗ್ರಾಹ್ಯ ಅಂತಲೇ ಅರ್ಥ. ಇದೇ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೆ. ಶ್ರವಣ ಲೋಯೆಸ್ಟ್ ಭಕ್ತಿ, ಆತ್ಮ ಹೈಯೆಸ್ಟ್ ಭಕ್ತಿ. ಇದೇ ಹೈಯೆಸ್ಟ್ ಭಕ್ತಿ ಅಂದರೆ ದೇವರನ್ನು ಸರ್ವತ್ರ ತಿಳ್ಕೊಳ್ಳೋದೇ ಅತ್ಯಧಿಕವಾದ ಭಕ್ತಿ. ಅನ್ಯೇನಾಪಿ ಮುಕ್ತಿ ಸ್ಯಾತ್ ಅಯಮಿತಿ ಕೈತಿ ಮುಕ್ತಂ ಮದ್ಭಾವ ಇತಿ. ಮದ್ಭಾವ ಸರ್ವಭೂತೇಶು ಎಲ್ಲ ಪ್ರಾಣಿಗಳಲ್ಲೂ ನನ್ನ ಇರುವಿಕೆಯನ್ನು, ನನ್ನ ಸ್ವಾತಂತ್ರ್ಯನ ಇರುವಿಕೆಯನ್ನು ಯಾರು ತಿಳಿತಾರಲ್ಲ ಅದು ಹೇಗೆ ಸುಮ್ಮನೆ ಅಲ್ಲ, ಮನೋವಾಕ್ಕಾಯ ಕರ್ಮವಿ ತಿಳಿಯಿಂದ ಮತ್ತು ಕೃತಿಯಿಂದ ಮೂರರಲ್ಲೂ ತಿಳಿಬೇಕು. ನಹಿ ಅಂಗ ಉಪಕ್ರಮೇ ಧ್ವಂಸೋ. ಸುಪೀರಿಯರ್ ಆಫೀಸರ್ ಬೈತಾ ಇರ್ತಾನೆ, ಬೈಸ್ಕೊಳ್ಳೋದು ಸುಮ್ಮನೆ ಅಂತಿರ್ತಾನೆ. ಯಾತಕ್ಕೆ ಅಂದರೆ ಉಳಿದವ್ರು ಬೈದರೆ ಬೈಸ್ಕೊಳ್ಳೋದಿಲ್ಲ, ಅವನು ಬೈದರೆ ಬೈಸ್ಕೊಳ್ತಾನೆ. ಯಾತಕ್ಕೆ ಅವನು ಬೈಯೋದನ್ನು ನಾನು ಒಪ್ಪದೇ ಹೋದರೆ ಸಮಸ್ಯೆ ಇದೆ ಅಂತ ಗೊತ್ತು ಅವನಿಗೆ, ಗೊತ್ತಾಯ್ತಾ. ಅವ್ರ ಸುಪೀರಿಯರ್ ಅವನಿಗೆ ಅಧಿಕಾರ ಇರೋದ್ರಿಂದ ಅಧಿಕಾರ ಹೋಗುತ್ತೆ ತಂದು ಅಂತ ಗೊತ್ತಿದೆ ಅವನಿಗೆ. ಅದೇ ರೀತಿಯೇ ದೇವರ ಸನ್ನಿಧಾನ ಇದೆ ಅಂತ ತಿಳ್ಕೊಂಬಿಟ್ಟಾಗ ಏನಾಗುತ್ತಾಗ ಇವನು ಟೆನ್ಷನ್ ಮಾಡಿಕೊಂಡು ಎಕ್ಸೈಟ್ ಆಗೋ ಚಾನ್ಸಸ್ಸೇ ಇಲ್ಲ. ಯಾತಕ್ಕೆ ಅಲ್ಲಿ ದೇವರಿದ್ದಾನೆ, ದೇವರ ಪ್ರತಿನಿಧಿಯಾಗಿ ಅವನು ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾದರೆ ಆಗ ವೈಯಕ್ತಿಕವಾಗಿ ನೋಡೋದಿಲ್ಲ, ಆಗ ಆಬ್ಜೆಕ್ಟಿವಾಗಿ ನೋಡ್ತಾನೆ. ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು, ಇಲ್ಲದೆ ಹೋದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅದು ಎಚ್ಚರ ಇರಬೇಕು ಅಧಿಕಾರಿಗಳ ಮುಂದೆ. ಬಂದಿರೋ ಮೀಟರ್ ಇರೋರು ಅಷ್ಟೇ, ಅವನಿಗೆ ದೊಡ್ಡ ಚೀಫ್ ಇಂಜಿನಿಯರ್ ಮನೆ ಬಂದಿಲ್ಲ, ಮೀಟರ್ ರೀಡರ್ ಬಂದ ತಕ್ಷಣ ಬಾಗಿಲು ತೆಗಿಯೋದು ಅವನಿಗೆ, ಮತ್ತೆ ತಗೊಳ್ಳೋರು ನಿಂತಿರೋದಲ್ಲೇನೆ, ಮಾತಾಡ್ತಾ ನಿಂದಿರೋದಿಲ್ಲ, ಒಳಗೆ ಸ್ವಲ್ಪ ಕೂತಿರು ಮಾಡ್ಕೋಬಿಡ್ತೀನಿ ಅಂತ ಹೋಗೋದಿಲ್ಲ. ಏನು ಮಾಡ್ತಾರೆ, ಅದು ಟಾಪ್ ಪ್ರಯಾರಿಟಿ, ಅವ್ನು ಬರೆದು ಹೋಗೋವರೆಗೂ ಅಲ್ಲೇ ಮುಂದೆ ನಿಂತಿರ್ತಾರೆ, ಇಸ್ಕೊಂಡು ತಕ್ಷಣ ಇಸ್ಕೊಂಡು ಹೋಗಿಬಿಡ್ತಾರೆ ಅಷ್ಟೇ, ಸಿಂಪಲ್ ಏನೂ ಇಲ್ಲ. ಅಲ್ಲಿವರೆಗೂ ಅವ್ನು ಅಷ್ಟೇ ಮಾತುಕತೆ ನಿಲ್ಲಿಸ್ಬಿಟ್ಟು ಬಂದು ನಿಂತ್ಕೊಂಡಿರ್ತಾರೆ. ಅದೇ ರೀತಿ ಏತಕ್ಕೆ ಅದರ ಪ್ರತಿನಿಧಿ ಅವನು, ಆ ಎಚ್ಚರ ಇರಬೇಕು. ಅದು ಅತಿಥಿ ಎಂಬರು ಹೇಗೆ, ಆ ರೀತಿ ಮನೆಗೆ ನಮಗೆ ಮೀಟರ್ ರೀಡರ್ ಬಂದರೆ ನಮಗೆ ಅವನು ಕೆ ಇ ಬಿ ಅತಿಥಿ ಅಂತ ಹೇಗೆ ಗೊತ್ತಾಗ್ತದೋ, ಹಾಗೆ ಯಾರೇ ಬಂದರೂ ಕೂಡ ದೇವರ ಪ್ರತಿನಿಧಿಗಳು ಅಂತ ಭಾವನೆ ಇರಬೇಕು. ಅದಕ್ಕೆ ಜಾತಿ ಪತಿ ಪ್ರಶ್ನೆ ಕೌಂಟ್ ಆಗಲ್ಲ ಅಲ್ಲಿ. ಅವನು ಡ್ಯೂ ರೆಸ್ಪೆಕ್ಟ್, ಅದಕ್ಕೆ ರೆಸ್ಪೆಕ್ಟ್ ಬೇರೆ, ಡ್ಯೂ ರೆಸ್ಪೆಕ್ಟ್ ಬೇರೆ. ಡ್ಯೂ ರೆಸ್ಪೆಕ್ಟ್ ಕೊಡಬೇಕು ಅವ್ರಿಗೆ ಅಷ್ಟೇ ಹೊರತು ಬೈದು ಕಳಿಸೋ ಅಧಿಕಾರ ಯಾರಿಗೂ ಇಲ್ಲ. ಆ ರೀತಿ ಬೈದುಬಿಟ್ರೆ ದೋಷ, ಆ ರೀತಿ ಬೈದ್ರೆ ಮೀಟರ್ ಇಡ ಮೀಟರ್ ಇಡೋರು ಅಷ್ಟೇ, ಜಾತಿ ಗೀತಿ ಪ್ರಶ್ನೆ ಇಲ್ಲ ಅಲ್ಲಿ. ಏನು ಮಾಡಬೇಕು ಅವನ್ನ, ಮೀಟರ್ ಇಡೋ ಅಷ್ಟೇ ನೋಡು, ಬೇರೆ ರೀತಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅದೇ ಬಂದು ಕೂಡಿಸಿ ಸೇರಾಕ್ಸೆಲ್ಲ ಕೂಡಿಸೋದಿಲ್ಲ ಅವನ್ನ, ಅಷ್ಟರ ಮಟ್ಟಿಗೆ ಅಷ್ಟೇ. ಚೀಫ್ ಇದೇ ಬಂದರೆ ಯಾಕೆ, ಅವನಿಗೆ ವ್ಯತ್ಯಾಸ ಇದೆ, ಅಧಿಷ್ಠಾನದಲ್ಲಿ ಭೇದ ಇದೆ, ಗೊತ್ತಾಯ್ತಾ. ಅದು ಜಾತಿ ಪ್ರಶ್ನೆ ಬರೋದ್ರೆ ಅಲ್ಲಿ ತೊಗೋಬೇಕು, ಎಲ್ಲ ಕಡೆ ಬಿಡಬೇಕಲ್ಲ, ಎಲ್ಲ ಕಡೆ ತೊಗೊಳ್ಬೇಕೂ ಅಲ್ಲ. ಎಲ್ಲ ಕಡೆ ತೊಗೊಳ್ಳೋದು ಹೇಗೆ ತಪ್ಪು, ಎಲ್ಲ ಕಡೆ ಬಿಡೋದು ಕೂಡ ಮತ್ತೆ ತಪ್ಪೇನೆ. ಯಾವ ಸಮಯದಲ್ಲಿ ಏನು ಅನಗತ್ಯ ಅಗತ್ಯನೋ ಅದನ್ನು ನಾವು ಒಪ್ಪಲೇಬೇಕಾಗತ್ತೆ. ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ಅದು ಒಳ್ಳೆಯ ಸಾಧನೆ. ಅದು ಮನಸ್ಸು, ದೇಹ ಮತ್ತು ಕೃತಿ ಮೂರರಲ್ಲೂ ಇದು ತಿಳ್ಕೊಳ್ಳೋದು ಭಾರಿ ದೊಡ್ಡ ಮಾತು. ನಹಿ ಅಂಗ ಉಪಕ್ರಮೇ ಧ್ವಂಸೋ ನಾಧೂರಸ್ಯ ಉದ್ಧವಾಣ್ವಪಿ ಮಯಾ ವ್ಯವಸಿತಂ ಸಮ್ಯಕ್ ನಿರ್ಗುಣತ್ವಾದ ಅನಾಶಿಷ. ಅಂಗ ಉದ್ಧವ, ಅಂಗ ಅಂದರೆ ಅಂಗಾಂಗಗಳು ಅಂಗ ಅಲ್ಲ, ಅವ್ಯಯ. ದೊಡ್ಡವರನ್ನು ಭಕ್ತಿಯಿಂದ ಕರೆಯೋದು, ಚಿಕ್ಕವರನ್ನು ಪ್ರೀತಿಯಿಂದ ಕರೆಯೋದಕ್ಕೇನಂತಾರೆ ಅಂಗ ಅಂತ ಹೇಳ್ತಾರೆ. ಅನ್ನೇನಾಪಿ ಅಗ್ಗ ಉದ್ಧವ ಅಸ್ಯ ಉಪಕ್ರಮೇ ಕೃತೇತಿ ತನ್ಮಾತ್ರಸ್ಯ ಧ್ವಂಸೋ ನಾಶೋ ನೈವ ಭವತಿ. ಧರ್ಮಸ್ಯ ಉಪಕ್ರಮೇ ಕೃತೇಪಿ ಮನ ತನ್ಮಾತ್ರಸ್ಯ ಧ್ವಂಸೋ ನಾಶೋ ನೈವ ಭವತಿ. ನಹಿ ಅಂಗ ಉಪಕ್ರಮೇ ಧ್ವಂಸೋ ನಧೂರಸ್ಯೋದ್ಧವಾಣ್ವಪಿ ಅಸ್ಯ ಧರ್ಮಸ್ಯ ಕರ್ತುರಣ್ವಪಿ ಅಣುಮಾತ್ರೋಪಿ ದುಹು ಭಾರ ಆಯಾಸ ರಕ್ಷಣೋ ನಾಸ್ತಿ ಕುತಃ ಅನಾಶಿಷ ನಿಷ್ಕಾಮಸ್ಯ ಮದ್ಧರ್ಮಸ್ಯ ನಿರ್ಗುಣತ್ವಾತ್ ಮುಕ್ತಿ ಸಾಧನತ್ವಾತ್ ಮಯಾ ಸಮ್ಯಕ್ ವ್ಯವಸಿತಂ ನಿಶ್ಚಿತಮನೋ ನಿಶ್ಚಿತಮತೋ ನಾಣ್ಯಧರ್ಮಸ ಇತಿ. ಸರಿಯಾಗಿ ಓದ್ಕೋಬೇಕೆಂದ್ರೆ ದಹಿ ಅಂಗ ಉಪಕ್ರಮೇ ಧ್ವಂಸ. ಇಂಥ ಉಪಾಸನೆ ಶುರು ಮಾಡಿದ ಮೇಲೆ ಅದು ಅತ್ಯಂತ ನಾಶವಾಗೋದೇ ಇಲ್ಲ. ನಧೂಹು ಅಶ್ಯ ಉದ್ಧವ ಅಣ್ವಪಿ, ಇದನ್ನು ಉಪಾಸನೆ ಮಾಡೋಕ್ಕೆ ಯಾವ ಭಾರನೂ ಇಲ್ಲ. ಧೂ ಅಂದರೆ ಭಾರ, ಧೂ ಯಾವ ಭಾರನೂ ಇಲ್ಲ. ಮಯಾ ವ್ಯವಸಿತಂ ಸಮ್ಯಕ್ ನಿರ್ಗುಣತ್ವಾದ ಅನಾಶಿಷ ಕೊಂಡ್ರೆ ನಿರ್ಗುಣತ್ವ ಅನಾಶಿಷ ಫಲಾಪೇಕ್ಷೆ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಇದು ಮುಕ್ತಿ ಸಾಧನವಾದ್ರಿಂದಾಗಿಯೇ ಉಪಾಸನೆ ಮಾಡಬೇಕು. ಇದು ಶುರು ಮಾಡಿದ ಮೇಲೆ ನಾಶ ಇಲ್ಲ, ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಭಾರ ಇಲ್ಲ, ಕಷ್ಟ ಇಲ್ಲ, ಭಾರ ಇಲ್ಲ ಕಷ್ಟ ಇಲ್ಲ ಅಂತ ಅರ್ಥ. ಇಂಥ ಮಾತು ಎಲ್ಲಿ ಬಂದಿದೆ? ಸಿಮಿಲರ್ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಶ್ಚ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಅದು ಕೃಷ್ಣ ಅರ್ಜುನ ಸಂವಾದ, ಕೃಷ್ಣ ಉದ್ಧವ ಸಂವಾದ, ಸೇಮ್ ಅದೇ ರೀತಿ ಇರೋದು. ಅದು ಆಚಾರ್ಯ ಇಲ್ಲಿ ಏನು ಬರಲಿಲ್ಲ, ಅಲ್ಲಿ ಬರೀತಾರೆ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ನಾ ನೋಡಿ, ನಹಿ ಅಂಗ ಹಿ ಅಂಗ ಉಪಕ್ರಮೇ ಧ್ವಂಸ ನೇಹಾಭಿಕ್ರಮ ನಾಶೋಸ್ತಿ. ಪದ ಹಾಗೆ ಇದೆ, ಉಪಕ್ರಮ. ಇದು ಶುರು ಮಾಡಿದ ಮೇಲೆ ಇದು ಹಾಳಾಗೋದೇ ಇಲ್ಲ. ಮನುಷ್ಯ ಸ್ಟಾಲ್ಟ್ ಇಟ್ ಮುಗಿದೋಯ್ತು. ಈ ದಾರಿ ಬಿದ್ದ ಅಂದರೆ ಅವನೇನಾಗೋದಿಲ್ಲ, ನಾಶ ಆಗೋ ಚಾನ್ಸೇ ಇಲ್ಲ. ಅಂಥ ಶ್ರೇಷ್ಠವಾದ ಧರ್ಮ ಇದು. ಇನ್ನೊಂದು, ಕೆಲವೇ ಒಂದು ದಾರಿ ಇರುತ್ತೆ, ದಾರಿ ತಪ್ಪ ಚಾನ್ಸೇ ಇಲ್ಲ ಹೋಗ್ರಿ ಅಂತ ಹೇಳ್ತಾರೆ, ಬೇರೆ ಡೈವರ್ಷನ್ನೇ ಇಲ್ಲ, ಹೋದರೆ ಮುಂದೆ ಹೋಗ್ತಾನೆ ಇರಬೇಕು ಹೊರತು. ಇನ್ನೊಂದು ಡಿವಿಯೇಷನ್ ಬಂದರೆ ಪ್ರಾಬ್ಲಮ್ಮು, ಬೇರೆ ಮಾರ್ಗ ಸ್ವಲ್ಪ ಡಿವಿಯೇಷನ್ ಸಿಗ್ಬೋದು, ಎಷ್ಟೋದರ್ತಿ ವಾಪಸ್ಸು ಎಲ್ಲೋ ಹೋಗಿಬಿಡ್ಬೋದು. ಯಾರು ಇಲ್ಲಿ ಚಾನ್ಸೇ ಇಲ್ಲ. ಅದರಿಂದಾಗಿಯೇ ರಾಜ ಅದಕ್ಕೆ ಹೇಳಿತ್ತು, ಸರ್ವಕಲ್ಪಾನಾಂ ಸದ್ರೀಚೀನೋ ಮತೋ ಮಮ. ಎಲ್ಲ ದಾರಿಗಳಲ್ಲೂ ಕೂಡ ಅತಿ ಶ್ರೇಷ್ಠವಾದ ದಾರಿ ಅಂದರೆ ನಿಸ್ಸಂಶಯ. ಇನ್ನು ಕೆಲವು ಪದಾರ್ಥ, ಧೂಹು ಬಂಗಾರ ಭಾರಿ ಬೆಲೆ ಬಾರದು, ಹೊತ್ಕೊಂಡು ಹೋಗೋದು ಭಾರಿ ಕಷ್ಟ, ಭಾರ ತಾನೇ ಅದು. ಇದು ಅನುಷ್ಠಾನ ಮಾಡೋಕ್ಕೆ ಏನು ಯೋಜನೆ, ಯಾಕೆ ಮನಸ್ಸಿನ ಚಿಂತನೆ ಇದು. ಮನಸ್ಸಿನ ಚಿಂತನೆ ಭಾರ ಆಗೋ ಚಾನ್ಸೇ ಇಲ್ಲ. ಫಿಸಿಕಲ್ ಆದರೆ ಏನಾಗುತ್ತೆ, ಅದು ಭಾರ ಆಗುತ್ತೆ. ಪುಸ್ತಕ ಭಾರ, ಓದಿ ತಲೆಯಲ್ಲಿ ಇಟ್ಕೊಂಡೇ ಭಾರ ಅಲ್ಲ ಅದು. ಪುಸ್ತಕ ಹಗುರ ಆಗ್ಬೇಕು, ಏನು ಮಾಡಬೇಕು ಆದಷ್ಟು ಬೇಗ ತಲೆ ಶಿಫ್ಟ್ ಮಾಡ್ಕೊಬಿಟ್ರೆ ಏನಾಗೋದಿಲ್ಲ, ಭಾರ ಆಗೋದಿಲ್ಲ. ಪುಸ್ತಕದಲ್ಲಿರೋವರೆಗೂ ಭಾರ, ತಲೆ ಬಂದಮೇಲೆ ಭಾರ ಅಲ್ಲ ತಲೆ ಭಾರನೂ ಹೋಗಿಬಿಡುತ್ತೆ. ಮತ್ತೆ ತಲೆ ಭಾರ ಅರ್ಥ ಆಗಲಿಲ್ಲ ಎಂಬ ಭಾರ ಕೂಡ ಪರಿಹಾರ ಆಗಿ ಲೈಟ್ ಆಗಿಬಿಡುತ್ತೆ. ಪ್ರಾಬ್ಲಮ್ ಇದ್ದಾಗ ಎಷ್ಟು ಸಂಕಟ ಪಡ್ತಾನೆ, ಪ್ರಾಬ್ಲಮ್ ಬಂದಮೇಲೆ ಆನಂದ ಪಟ್ಬಿಡ್ತಾನೆ, ಐ ಹ್ಯಾವ್ ನೋ ಫ್ರೀ. ಅಂದರೆ ವಿಷಯ ಒಳಗೋದ ತಕ್ಷಣ ಏನಾಯ್ತದ, ಅನ್ನ ಒಳಗೋದ್ರೆ ಹೊಟ್ಟೆ ಭಾರ ಆಗುತ್ತೆ, ನಾಡ ಒಳಗೋದ್ರೆ ತಲೆ ಹಗುರ ಆಗುತ್ತೆ. ಅದು ಆಶ್ಚರ್ಯ, ಗೊತ್ತಾಯ್ತಾ. ಅದು ಭಾರ ಬಿಟ್ಟರೆ ಗೋವಿಲ್ಲ, ಮೊದಲೇ ಓದೋದೆಲ್ಲ ಪೂರ್ತಿ ಬಿಟ್ಟೇ ಬಿಡ್ತಿದ್ರು. ಆದರೆ ತಲೆ ನಿಮಗೆ ಭಾರ ಕಡಿಮೆ ಆಗಬೇಕಾದ್ರೆ, ತಲೆ ಜ್ಞಾನ ಎಂಟರ್ ಆದರೆ ಭಾರ ಸುಲಭ ಆಗಿಬಿಡುತ್ತೆ. ನಹಿ ಅಂಗ ನಧೂರ ಶೋಪ ದಂಡವತಿ. ಈ ಪದ ಧೂಹು ಜ್ಞಾಪಕ ಇಟ್ಕೋಬೇಕು. ಕೃಷ್ಣ ಭೀಮಸೇನ ಹೇಳೋ ಮಾತು ಬರುತ್ತೆ ಉದ್ಯೋಗ ಪರ್ವದಲ್ಲಿ. ಅಸ್ಮಿನ್ ಯುದ್ಧೆ ಭೀಮಸೇನ ತ್ವಯಿ ಭಾರ ಸಮಾಹಿತ ಧೂರ್ ಅರ್ಜುನೇನ ಓಢವ್ಯ ಓಢವ್ಯ ಇತರೋ ಜನ. ಧೂಹು ಅನ್ನೋ ಪದ ಬಂದಿದೆ, ಗೊತ್ತಾಯ್ತಾ? ಧೂಹು ಅಂದರೆ ಭಾರ, ಮುಖ್ಯವಾದ ಆಶ್ರಯ ನೀನು ಯುದ್ಧದ ಹೊರಬೇಕಾದ, ಆಮೇಲೆ ಹೊರಬೇಕಾದ ಅರ್ಜುನ, ಉಳಿದವರೆಲ್ಲ ಬರೀ ಡಿಪೆಂಡೆಂಟ್ಸ್ ಅಷ್ಟೇ. ನಿಮ್ಮಿಬ್ಬರ ಮೇಲೆ ಯುದ್ಧದ ಭಾರ ಇದೆ ಅಂತ ಹೇಳ್ತಾನೆ ಕೃಷ್ಣ, ಗೊತ್ತಾಯ್ತಾ? ಅದಕ್ಕೆ ಭೀಮಾರ್ಜುನ ಸಮಾಯುಧಿ, ಭೀಮಾರ್ಜುನ ಅದರಲ್ಲಿ ಮತ್ತೆ ಭೀಮಸೇನ ಸಮೋ ನಾಸ್ತಿ, ತಾರತಮ್ಯ ಕ್ರಮ. ಅದು ಮಯಾ ವ್ಯವಸಿತಂ ಸಮ್ಯಕ್ ನಿರ್ಗುಣತ್ವಾದನಾಶಿಷ, ದಾರಿ ಬಿದ್ದ ಅಂದರೆ ಬದುಕಿದ ಅಂತ ಅರ್ಥ. ಯೋ ಯೋ ಅಪರೋ ಮನೋಧರ್ಮ ಕಲ್ಪತೆ ನಿಷ್ಫಲಾಯತೆ ತದಾ ಯಾಸೋ ನಿರರ್ಥ ಸ್ಯಾತ್ ನಯಾದೇರಿವ ಸತ್ತಮ. ಅಸ್ಯೈವ ಉತ್ತಮತ್ವ ಉಪಪಾದಯತಿ ಯೋ ಯಹ ಇತಿ. ಇದು ಉತ್ತಮ ಮತ್ತೆ ಒಂದು ರೀತಿ ಹೇಳ್ತಾನೆ ಪರಮಾತ್ಮ. ಅನ್ಯ ದೇವತಾ ಉದ್ದೇಶೇನ ಕ್ರಿಯಮಾಣೋ ಯೋ ಯೋ ಧರ್ಮ ಧ್ಯಾನಾರ್ಚನಾದಿಲಕ್ಷಣ ಕ್ರಿಯತೆ ಕುಂಭಿರಿತಿ ಶೇಷ ಸತೇ ತವ ನಿಷ್ಫಲಾಯ ಕಲ್ಪತೆ. ಎರಡು ಸಂಧಾರ ಇಲ್ಲದೆ ಹೋದರೆ ಏನು ಧ್ಯಾನ ಗೀನ ಏನೇನು ಮಾಡ್ತಿ ಎಲ್ಲ ವೇಸ್ಟ್ ಅಂತ ಹೇಳ್ಬಿಡ್ತ. ಇದೊಂದು ಇಲ್ಲದೆ ಹೋದರೆ ಏನದು ಎಲ್ಲ ವ್ಯರ್ಥ. ಅನ್ಯ ದೇವತಾ ಉದ್ದೇಶೇನ ಕ್ರಿಯಮಾಣೋ ಯೋ ಯೋ ಧರ್ಮ ಧ್ಯಾನಾರ್ಚನಾದಿಲಕ್ಷಣ ಕ್ರಿಯತೆ ಕುಂಭಿರಿತಿ ಶೇಷ ತತೇ ತವ ನಿಷ್ಫಲಾಯ ಕಲ್ಪತೆ. ಅನ್ಯ ದೇವತೋದ್ದೇಶನ ಮಾಡ್ತಕ್ಕಂಥ ಧರ್ಮ ಹೇಗೆ ನಿಷ್ಫಲವೋ ಇದನ್ನು ಬಿಟ್ಟು ಬೇರೆ ಮಾಡಿದರೂ ನಿಷ್ಫಲನೇ. ಏತದೇವಾಹ ಆಯಾಸ ಇತಿ ಯತ್ ತದಾಯಾಸೋ ನಿರರ್ಥ ಸ್ಯಾತ್ ನಯಾದೇರಿವ ಸತ್ತಮ. ಆಯಾಸ ವೇಸ್ಟ್, ನಯಾದೇರಿವ ಸತ್ತಮ. ನೋಡಿ, ಒಂದು ಕೆಲಸ ಭಾರಿ ಕಷ್ಟಪಟ್ಟು ಮಾಡಿದ ಕೆಲಸ ಆಗೋಯ್ತು, ಹಿಂದಿನ ಕಷ್ಟ ಮರ್ತವೆ ಬಿಡುತ್ತವನಿಗೆ. ಕ್ಲೇಶ ಫಲೇನೇ ಪುನರ್ನವತಾಂ ವಿಧತ್ತೆ ಅನ್ನೋದು ಮಾತಿದೆ. ತುಂಬ ಕಷ್ಟಪಟ್ಟಾಗ ಕೆಲಸ ಆಗಿಬಿಟ್ರೆ ಅಷ್ಟೊತ್ತಿನ ಆಯಾಸ ಏನಾಗಿಬಿಡುತ್ತದು, ಪರಿಹಾರ ಆಗಿಬಿಡುತ್ತೆ. ಆಗದೆ ಹೋಗಿಬಿಟ್ರೆ ಕೆಲಸ ಆಗಿಲ್ಲ ಅಂದ್ರೆ ದುಃಖ ಅದಿಷ್ಟು ಬರ್ಡನ್ ಸೇರ್ಕೊಂಡ್ಬಿಡುತ್ತೆ ಜೊತೆಗೆ. ಅದಕ್ಕೆ ಇಲ್ಲಿ ತದಾಯಾಸೋ ನಿರರ್ಥ ಸ್ಯಾಪ್ ನಯಾದೇರಿವ ಸತ್ತಮ. ನಾವು ಮಾಡ್ತಕ್ಕಂಥ ನಯಾದಿಹಿ ದುರ್ನಯ ರೂಪ ಧರ್ಮ ಸೇವಾ ತದಾಯಾಸ ತತ್ರ ಕ್ರಿಯಮಾಣ ಪ್ರಯತ್ನೋ ನಿರರ್ಥ ಸ್ಯಾತ್ ಕಥಮಿವ ನಯಾದೇರಿವ ದುರ್ನಯ ರೂಪ ಧರ್ಮ ಸೇವಾ. ಅಂದರೆ ದಾರಿ ತಪ್ಪಿದ ಒಂದು ನೀತಿ ಎಷ್ಟು ಅನುಷ್ಠಾನ ಮಾಡಿದರೆ ಹೇಗೆ ವೇಸ್ಟ್ ಆಗುತ್ತೋ ಹಾಗೆ ದಾರಿ ತಪ್ಪಿದ ಉಪಾಸನೆ ಕೂಡ ಭಾರ ಆಗುತ್ತೆ ಹೊರತು ಸಾಕ ಮೂಲಕ್ಕೆ ಹೋಗಿ ಬರೋದಿಲ್ಲ. ನಯಾದಿರ ದುರ್ನಯ ಪ್ರೋಕ್ತೋ, ಯಾವುದೋ ಪುಸ್ತಕ ಬೇಕಾಗಿತ್ತು ಒಯ್ದ, ಭಾರ ಇತ್ತು ಪಾಪ ಪಾಠ ಆಯಿತು ಖುಷಿಯಾಗೋಯ್ತು, ಒಯ್ದ ಅಷ್ಟು ಕಟ್ಪಟ್ಟ ಬೇರೆ ಪುಸ್ತಕ ಅದು ಏನಾಯ್ತು ಇಷ್ಟು ಹೊತ್ಕೊಂಡು ಬೇರೆ ಬಂದೆ ಅಂತ. ಬೇಕಾದ ಪುಸ್ತಕ ಇಲ್ಲ ಅದು ಹೊತ್ಕೊಂಡು ಬಂದಿದ್ದು ಬೇರೆ, ಅದು ಬಿಟ್ಟು ಹೋಗೋಂಗಿಲ್ಲ, ಅದು ಒಯ್ಬೇಕು. ಎಷ್ಟು ಭಾರ ಶುರುವಾಯ್ತದೆ, ಬೇಕಾದಾಗಿಬಿಟ್ಟಿದ್ರೆ ಭಾರ ಅನಿಸೋದಿಲ್ಲ. ಅನ್ವಾಂಟೆಡ್ ಯಾವಾಗಲೂ ಭಾರ. ಮನೆಯಲ್ಲಿ 20 ಜನ ಬೇಕಾದವ್ರು ಬರ್ತಾರೆ, ಏನಿಲ್ಲ ಕುತ್ಕೊಳ್ಳಿ ಒಂದು ನಿಮಿಷ ಮಾಡಾಕ್ತೀನಿ ಅಂತ ಹೇಳಿದೆ. ಒಬ್ಬರು ಬರ್ತಾನೆ ಎಕ್ಸ್ಟ್ರಾ, ಏನೋ ಯಾರು ಹೇಳಿದ್ರಿ ನಿನಗೆ ಗೊತ್ತು ಗೊತ್ತು ಬೇಡ ನಿನಗೆ ಹೋಗೋ ಸಾಧ್ಯ ಇಲ್ಲ ಅಂದೆ. ಒಬ್ಬರು ಭಾರ ಆಗ್ತಾರೆ, 20 ಜನ ಭಾರ ಆಗಲಿಲ್ಲ ಯಾತಕ್ಕೆ ಬೇಕು, ಬೇಕಾದ್ದೆಂದು ಭಾರ ಆಗೋದಿಲ್ಲ. ಬೇಡವಾದ್ದು ಏನಾಗ್ತದೆ, 20 ಮಕ್ಕಳು ಇರ್ತಾರೆ, 8 ಕಡಿಮೆ ಇರೋದಿಲ್ಲ, 8 ಜನರು ತಂದೆ ತಾಯಿ ಭಾರ ಆಗೋದಿಲ್ಲ. ಆಮೇಲೆ ಇವರಿಗೆ 8 ಇಬ್ಬರೇ ಎಲ್ಲರಿಗೂ ಭಾರ ಆಗಿಬಿಡ್ತಾರೆ. ಆಮೇಲೆ 20 ಮಕ್ಕಳಿಗೂ ತಂದೆ ತಾಯಿ ಇಬ್ಬರೇ ಭಾರ ಆಗ್ತಾರೆ. 6 ತಿಂಗಳಿಲ್ಲಿ 6 ತಿಂಗಳಿಗೆ ಒಬ್ಬರು ಆ ವಯಸ್ಸಿನೊಳಗೆ ಸಪ್ರೇಟ್ ಮಾಡಿಬಿಡ್ತಾರೆ ಅವ್ರ ಪಾಪ, ಗೊತ್ತಾಯ್ತಾ? ಗಂಡ ಹೆಂಡ್ತೀರೇ ಹೆಂಡ್ತಿದ್ದಾಗಿಲ್ಲ, ಆ ಥರ ಸ್ಥಿತಿ. ಅಂದರೆ ಅಂಥ ಭಾರ ಆಗ್ತಾರೆ. ಅದು ಯಾಕೆ ಇವ್ರಿಗೆ ಬೇಕು, ತಂದೆ ತಾಯಿ ಏನಿದೆ ಪ್ರೀತಿ ಇದೆ ಭಾರ ಅವರಿಗೇನಿದೆ, ಆ ಪ್ರೀತಿ ಶಿಫ್ಟ್ ಆಗಿಬಿಟ್ಟಿದೆ ಬೇರೆ ಕಡೆಗೆ, ಆದ್ದರಿಂದ ಇವರಿಗೆ ಭಾರ ಅನ್ನಿಸ್ತದೆ. ಆ ದೇವ್ರ ಕಡೆ ಯಾತಕ್ಕೆ ನಮಗೆ ದೇವ್ರ ಪೂಜೆ ಭಾರ ಅಂದರೆ ಪ್ರೀತಿ ಇಲ್ಲ ಆದ್ದರಿಂದ ಭಾರ ಆಗತ್ತೆ. ಆದರೆ ದೇವ್ರ ಪೂಜೆ ದೇವ್ರ ಮಹತ್ವ ಗೊತ್ತಾಗ್ಬಿಟ್ರೆ ಏನಾಗುತ್ತಾಗ, ಅದು ಒಂದೇ ಭಾರವಿಲ್ಲದ ಕೆಲಸ ಅಂತ ಆಗೋದು. ಅದು ಒಂದೇ ನಿಜವಾದ ಭಾರವಿಲ್ಲದ ಕೆಲಸ ಅಂದರೆ ದೇವ್ರ ಪೂಜೆ ಒಂದೇನೆ, ಅದು ಒಂದೇ ಭಾರ ಆಗ್ಲಿಕ್ಕೆ ಕಾರಣ ಅದೊಂದನ್ನೇ ನಾವು ತಿಳ್ಕೊಳ್ದೆ ಹೋಗಿರೋದ್ರಿಂದ. ಏತಿ ಏಷಾ ಬುದ್ಧಿಮತಾಂ ಬುದ್ಧಿ ಏಷಾತೆ ಅಭೀತಾ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂಸೆ ಎಲ್ಲ ಪ್ಯಾರಲ್ ಅದೇ ರೀತಿ ಹೋಗ್ತಾ ಇತ್ತು. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ, ಭಾರತ ಅರ್ಥ ಗೀತಾ ಅದರ ವಿನಿರ್ಣಯ. ಸೊ ಗೀತಾರ್ಥ ತಿಳ್ಕೊಳ್ಳೋಕ್ಕೂ ಇದು ಬೇಕು, ಗೊತ್ತಾಯ್ತಾ? ಭಾರತದ ಕಥೆ ತಿಳ್ಕೊಳ್ಳೋಕೆ ಎಷ್ಟು ಮುಖ್ಯನೋ, ಗೀತಾರ್ಥ ಮಾಡಿಕೊಳ್ಳೋಕ್ಕೋ ಯಾವುದು ಬೇಕೋ ಭಾಗವತ ಏಕಾಸ್ಕಂದ ಬೇಕು. ಕೃಷ್ಣಾರ್ಜುನ ಸಂವಾದ, ಕೃಷ್ಣ ಉದ್ಧವ ಸಂವಾದ ಹೇಳ್ತಿರೋ ಅದೇ ಕೃಷ್ಣನೇ. ಆದ್ದರಿಂದಾಗಿನೇ ತಿಳ್ಕೊಡೋದು ಸುಲಭ, ಅರ್ಥ ಮಾಡ್ಕೊಳ್ಳೋದು. ಮನೀಷಾಚ ಮನೀಷಿಣಾಂ ಏ ಯತ್ ಸತ್ಯಂ ಅಮೃತ ಅಮೃತೇನೇನ ಆಪ್ನೋತಿ ಮಾಮೃತಂ ಏಷಾ ಬುದ್ಧಿಮತಾಂ ಬುದ್ಧಿ. ಬುದ್ಧಿಮತಾಂ ನಿಶ್ಚಯ ಜ್ಞಾನತಾಂ ಬುದ್ಧಿ ನಿಶ್ಚಯಾತ್ಮಿಕ ಏಷ. ಎಲ್ಲ ಜ್ಞಾನಿಗಳು ಹೇಳೋದು ಇದೇ ಮಾತನ್ನೇ, ನಾನೇನು ಹೇಳಿದ್ದೇನೆ ಜ್ಞಾನಿಗಳು ಹೇಳೋ ಮಾತು ಇದೇ ಆಗಿದೆ. ಮನೀಷಾಚ ಮನೀಷಿಣಾಂ, ಮನೀಷಿಣಾಂ ಮನಸ ಸಾರೇಚ್ಛಾವತಾಂ ಮನೀಷ ಮನಸ ಸಾರಾನ್ವೇಷಣ ಮೇತತ್. ಎಲ್ಲರೂ ಇದೇ ಮಾತನ್ನು ಹೇಳ್ತಾರೆ ಹೊರತು ಜ್ಞಾನಿಗಳಲ್ಲಿ ಈ ಬಗ್ಗೆ ಭಿನ್ನಾಭಿಪ್ರಾಯನೇ ಇಲ್ಲ. ಯತ್ ಸತ್ಯಂ ಅಮೃತೇನ ಹೇ ಮರ್ತೇನ ಅಪ್ನೋತಿ ಮಾಮೃತಂ, ಏನದು ಅನೃತೇನ ಕ್ಷಣೇ ಕ್ಷಣೇ ಅನ್ಯಥಾ ಭವತ ಅತ ಏವ ಮರ್ತೇನ ಶರೀರಾಖ್ಯ ಜಗತ ಋತಂ ಶಶ್ವತೇಕ ಪ್ರಕಾರಂ ಸತ್ಯಂ ಬ್ರಹ್ಮ ಮಾಪಮಾಪ್ನೋತಿ ತತ್ ತಸ್ಮಾತ್. ಇದೆಲ್ಲ ಏನಿದೋ ಏಷದ್ ಯತ್ ಸತ್ಯಂ ಅಮೃತೇನೇಹ ಮರ್ತೇನ ಆಪ್ನತಿ. ಇದು ಮರ್ತ್ಯ ಶರೀರ, ಮರ್ತ್ಯ ಶರೀರ, ಮರ್ತ್ಯ ಶರೀರ ಅಂದರೆ ಮಾರ್ಟಲ್ ಬಾಡಿ. ಇದು ಈ ಮಾರ್ಟಲ್ ಬಾಡಿಯಿಂದ ಯಾವುದಕ್ಕೆ ಹೋಗ್ಬೇಕು ನಾವೀಗ? ಇಮ್ಮಾರ್ಟ್ಯಾಲಿಟಿಗೆ ಹೋಗ್ಬೇಕು. ಇದು ಸಾಧನ. ಟೆಂಪರರಿ ಜಾಬಲ್ಲಿ ಇರ್ತಾನೆ, ಏನು ಹುಡ್ತಾ ಇರ್ತಾನೆ ಯಾವಾಗಲೂ ಅವನು ಫಸ್ಟ್ ಯಾವ್ದು ಬಂದು ಮತ್ತೆ ನೋಡ್ತಾ ಕೂತಿರ್ತಾನೆ. ಯಾಕಾಗಿ ಒಳ್ಳೆ ಕೆಲಸ ಇಟ್ಟಿದ್ದೀನಿ ಅಂತೇಳಿ ಅದು ಟೆಂಪರರಿ ಕೆಲಸ ಇಟ್ಟಸತ್ತೆ ಏನಂತಾನ ಅವನು, ನಾವೇ ಜಾಬ್ಲೆಸ್ ಅಂತ ಹೇಳ್ತಾನೆ. ಇನ್ನು ಕೆಲಸನೇ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಕೆಲಸ ಮಾಡ್ತಿರ್ತಾನೆ, ಸಂಬಳನೂ ಇದೆ, ಕೆಲಸ ಸಿಕ್ಕಿಲ್ಲ, ಸಿಕ್ಕರೆ ಹೇಳ್ತೀರಾ ಅಂತ ಹೇಳ್ತಾನೆ. ಇದು ಲೌಕಿಕ ಸುಖ ಅಂದ್ರೆ ಹಾಕಿ. ಯಾಕೆಂದ್ರೆ ಇಂಟೈ ನಾವು ಬಾಡಿ ಇಟ್ ಸೆಲ್ಫ್ ಇಸ್ ಮಾರ್ಟಲ್ ಆದ್ರಿಂದ ಇದರಲ್ಲಿ ಯಾವ ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಏನದು ಟೆಂಪರರಿ. ಆದ್ರಿಂದ ಅಮೃತೇನೇಹ ಮರ್ತೇನ ಆಪ್ನೋತಿ ಮಾಮೃತಂ, ಈ ಮರ್ತ್ಯವಾದಂತಹ ದೇಹದಿಂದ ಅಮೃತ ಮೋಕ್ಷ ಸಾಧನೆ ಮಾಡೋದಿದೆಯಲ್ಲ ಅದು ಗ್ರೇಟ್, ಅದು ಜಾಣತನ ಅಂತ ಕರೀತಾರೆ. ತಕ್ಷಣ ಕೆಲಸ ಇಲ್ಲ, ಯಾರು ಟೆಂಪರರಿ ಜಾಬ್ ಕೊಟ್ಟ ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆ ಹೆಲ್ಪ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆದ್ರೂ ಕೆಲಸ ಹೋದ್ರೆ ಎಕ್ಸ್ಪೀರಿಯನ್ಸ್ ಅಂತ ಉಳಿತದಲ್ಲ. ಸೊ ಭೂಲೋಕದ ಎಕ್ಸ್ಪೀರಿಯನ್ಸ್ ಇಟ್ಕೋಬೇಕು, ಭೂಲೋಕರೇ ಇಟ್ಕೋಬಾರ್ದು. ಏನಿಟ್ಕೋಬೇಕು? ಆಫೀಸಿನ ಕೆಲಸ ಬಿಡಬೇಕು, ಎಕ್ಸ್ಪೀರಿಯನ್ಸ್ ಬಿಡಬಾರ್ದು. ಆ ಎಕ್ಸ್ಪೀರಿಯನ್ಸ್ ಮುಂದಕ್ಕೆ ಭಾರಿ ಕೌಂಟ್ ಆಗುತ್ತೆ. ಮರ್ತೇ ನಾಪ್ನೋತಿ ಮಾಮೃತಂ ತದಾಯ, ಎಕ್ಸ್ಪೀರಿಯನ್ಸ್ ಬರೋದು ಯಾವಾಗ? ಸಾಕ್ಷಿ, ಸಾಕ್ಷಿ ಅನುಭವ, ಸಾಕ್ಷಿ ಜ್ಞಾನನೇ ಅನುಭವ ಅಂತ ಆಗೋದ್ರಿಂದ ಎಲ್ಲ ಸಾಕ್ಷಿಯಿಂದ ಎಕ್ಸ್ಪೀರಿಯನ್ಸ್ ಆಗಿ ಆಗ ನಮಗೆ ಸತ್ಯ ಸುಳ್ಳುಗಳ ಬಗ್ಗೆ ನಿಶ್ಚಯ ಮಾಡೋಕ್ಕೆ ಅವಕಾಶ ಆಗುತ್ತೆ. ತದಾಯಾಸತ್ರ ಕ್ರಿಯಮಾಣ ಪ್ರಯತ್ನೋ ನಿರರ್ಥ ಸ್ಯಾತ್. ಮುಂದೆ ಋತಂ ಶಶ್ವತ್ ಏಕ ಪ್ರಕಾರಂ ಸತ್ಯಂ, ಸತ್ಯಂ ಅಮೃತೇನೇಹ ಮರ್ತೇನ ಆಪ್ನೋತಿ ಮಾಂ ಋತಂ. ಮಾ ಅಮೃತಂ ಅಂತ ಬಿಡಿಸ್ಕೋಬಹುದು. ಮಾ ಅಮೃತಂ, ಅಮೃತ ಶಾಶ್ವತ ಸ್ಥಾನ, ಅಮೃತನಾದ ನನ್ನನ್ನು ಹೊಂದುತ್ತಾನೆ. ಅಥವಾ ಮಾಂ ಋತಂ, ಋತಂ ಸತ್ಯಂ, ಋತಂ ತ್ವರ್ತೇನ, ಸತ್ಯಂ ತ್ವರ್ತೇನ ಹೇಳಿ ಹೇಳ್ತೇವೆ. ಋತಂ ಯಥಾರ್ಥ ವಿಜ್ಞಾನಂ, ಸತ್ಯಂ ತತ್ಪೂರ್ವಿಕಾ ಕೃತಿ. ಅದರ ಅರ್ಥ ಬರೀತಾರೆ. ಥಿಯರಿಟಿಕಲ್ ರೈಟ್ ನಾಲೆಡ್ಜ್ ಎಂಬುದನ್ನು ಏನಂತಾರೆ ಋತ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಏನಂತಾರೆ ಸತ್ಯ. ಆದ್ದರಿಂದ ಅದನ್ನು ಪ್ರಯತ್ನ ಪಡಬೇಕು. ಏಕದಾ ಜ್ಞಾತ ರೂಪೇಣ ಎನ್ನ ತಿಷ್ಠತಿ ಸರ್ವದಾ ಚಪಲತ್ವ ಸತ್ಯಮಪಿ ಹ್ಯನೃತಂ ಜಗದುಚ್ಯತೆ. ಈ ಜಗತ್ತೆಲ್ಲ ಎಂಥದ್ದಿದು, ಅನೃತ ಅಮೃತ, ದೇವರ ಅಮೃತ, ಜಗತ್ ಅನೃತ. ಏಕದಾ ಜ್ಞಾತ ರೂಪೇಣ ಭಿನ್ನ ಎನ್ನ ತಿಷ್ಠತಿ ಸರ್ವದ, ಜಗತ್ತನ್ನು ನೋಡಿದ ತಿಳ್ಕೊಬಿಟ್ಟೆಯಿಂದ ಮರುದಿವಸ ಬಂದ ಮತ್ತೆ ಚೇಂಜ್ ಆಗೋಗ್ಬಿಟ್ಟಿದೆ. ಮತ್ತೆ ಚೇಂಜ್ ಆಗ್ತಾನೆ ಇರುತ್ತೆ ಜಗತ್ತು. ಅದು ಎಷ್ಟು ತಿಳ್ಕೊಂಡ್ರು ಕೂಡ ಏನದು ಚೇಂಜ್ ಆಗುತ್ತಾ ಉಪಯೋಗಕ್ಕೆ ಬರಲಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಏನಂತ ಕರೀತಾರೆ ಅದನ್ನು ಅಶ್ವತ್ಥ ಅಂತ ಕರ. ಭಗವದ್ಗೀತೆಯಲ್ಲಿ ಬಂದಿದೆ ಅಶ್ವತ್ಥ, ಅಶ್ವ ಆ ಶ್ವಾಥ, ಥ ಅಂದರೆ ಇರೋದು, ಶ್ವ ಅಂದರೆ ನಾಳೆ, ಶ್ವತ್ಥ ಅಂದರೆ ನಾಳೆ ಕೂಡ ಇವತ್ತಿದ್ದಾಗೆ ಇರೋದು, ಅಶ್ವತ್ಥ ಅಂದರೆ ಹಾಗೆ ಇಲ್ಲದೆ ಇರೋದು. ಸೊ ಚೇಂಜಿಂಗ್ ಅಂತ, ಎವರ್ ಚೇಂಜಿಂಗ್ ಅಂದರೆ ಅಶ್ವತ್ಥ, ನೆವರ್ ಚೇಂಜಿಂಗ್ ಅಂದರೆ ಗಾಡ್. ದೇವ್ರ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂದರೆ ಚೇಂಜ್ ಆಗೋದೇ ಇಲ್ಲ. ಒಂದು ತಿಳ್ಕೊಂಡ್ಬಿಟ್ರೆ ಜಾಸ್ತಿ ತಿಳ್ಕೊಬೋದು, ಯೋಚನೆ ಇಲ್ಲ, ಹಾಗಲ್ಲ ತಿಳ್ಕೊ, ಮತ್ತೆ ತಿಳ್ಕೊಬೋದು. ತಿಳ್ಕೊಂಡಿದ್ದೇನೆ ಚೇಂಜ್ ಆಗ್ತಾನೆ ಇರುತ್ತೆ. ಆದ್ದರಿಂದ ಏನಾಯ್ತು ಅಲ್ಲಿಗೆ, ಮರಳಲ್ಲಿ ಕಟ್ಟಿದಾಗುತ್ತೆ ಅಂತ ಹೇಳ್ತಾರಲ್ಲ, ಬಿದ್ದು ಬಿದ್ದು ಹೋಗೋದು ಕಟ್ತಿರೋದು, ಬೀಳೋದು ಕಟ್ಟೋದು, ಬೀಳೋದು ಕಟ್ಟೋದು ಅಷ್ಟೇ, ಎಂಡ್ಲೆಸ್. ಗಟ್ಟಿಮುಟ್ಟು ನಿಲ್ಲೋದೇ ಇಲ್ಲ. ದೇವ್ರ ಬಗ್ಗೆ ಬರೋ ಜ್ಞಾನ ಎಂಥದ್ದು, ಗಟ್ಟಿಮುಟ್ಟು ಸಾಲ. ದೇವ್ರು ಚೇಂಜ್ ಆಗೋದಿಲ್ಲ, ಆದ್ದರಿಂದ ನಿಶ್ಚಿಂತೆಯಾಗಿರಬೇಕು. ಸರ್ವ ಚೇಂಜ್ ಆಗೋದಿಲ್ಲ ಅನ್ನೋದು ಚೇಂಜ್ಲೆಸ್ ಅಂದರೆ ಬ್ರಹ್ಮ ಅಜ್ಞಾನವನ್ನು ಚೇಂಜ್ ಆಗ್ತಾನೆ. ಜೀವನ ಆಗಿನ ಎಷ್ಟು ಅರ್ಥ, ಅದಕ್ಕೆ ಅರ್ಥ ಆಯ್ತಾ? ಅಶ್ವತ್ಥ ಶಬ್ದಕ್ಕೆ ಅರ್ಥ ಇಲ್ಲದಾಗಾಯ್ತು. ದೇವರು ಚೇಂಜ್ಲೆಸ್ ಅಂತ ಹೇಳಿದಾಗ ಅವಿದ್ಯೆಯ ಪ್ರಭಾವದಿಂದ ಈ ರೀತಿ ಕಾಣ್ತಾರೆ ಎಂಬುದಕ್ಕೆ, ಪ್ರಭಾವಕ್ಕೊಳಗಾದ ಚೇಂಜಸ್ ಆಗ್ತಾರೆ, ಗೊತ್ತಾಯ್ತಾ? ಸರಿಯಾಗಿ ತಿಳ್ಕೊಂಡಿರ್ಬೇಕು. ಇತಿ ಸರ್ವದಾ ಏಕ ಪ್ರಕಾರತ್ವ ಸತ್ಯಂ ಬ್ರಹ್ಮ ಸದೋಚ್ಯತೆ ಇತಿ ವಾಕ್ಯದ್ವಯೇನ ಸತ್ಯಾನೃತ ಶಬ್ದ ಯೋಹೋ ಉಕ್ತ ಏವ ಅರ್ಥ ಇತಿ. ಇಲ್ಲಿ ಪಾಠ ಸರಿಯಾಗಿ ಓದ್ಕೊಂಡ್ರೆ ಯತ್ ಸತ್ಯಂ ಅನೃತೇನೇಹ, ಅಮೃತೇನ ಇರಬಾರ್ದಲ್ಲಿ, ಅನೃತೇನ ಇರಬೇಕಲ್ಲಿ. ಯಾಕೆ ಆಚಾರ್ಯ ತಾತ್ಪರ್ಯ ಬರೆದಿರೋದೇ ಹಾಗೆ, ಇದು ಅನೃತವಾದದ್ದು ಜಗತ್ತು, ಮರ್ತ್ಯಾನೋ ಅನೃತ, ದೇವರು ಒಂಬುದು ಋತ, ಅನೃತ ಋತ ಆಪೋಸಿಟ್ ಅದು, ಗೊತ್ತಾಯ್ತಾ? ದೇವರು ಸತ್ಯ ನಿತ್ಯ, ಜಗತ್ತು ಸತ್ಯ ಆದ ಅನಿತ್ಯ. ಸತ್ಯತ್ವ ಕಾಮನ್ ಫ್ಯಾಕ್ಟರ್ ಆದರೂ ಕೂಡ ನಿತ್ಯತ್ವ ದೇವರಲ್ಲಿದೆ, ನಿತ್ಯತ್ವ ಜಗತ್ತಿನಲ್ಲಿ ಇಲ್ಲ. ಅದಕ್ಕೆ ಅನೃತ ಅನ್ನೋ ಪದ ಕರೆಕ್ಟ್. ಅದು ನಿಮ್ಮದ್ರಲ್ಲಿ ಹಾಗೆ ಎಲ್ಲದರಲ್ಲೋ, ಹಾಂ, ಏ ಅನೃತ ಇದೆಯಾ? ಎಲ್ಲ ಭಾಷ್ಯದಲ್ಲಿ ಮೂಲ ಭಾಗವತದಲ್ಲಿ ಹಾಗಿರಬೇಕು. ಏಷತೆ ಅಭಿಹಿತ ಕೃಷ್ಣೋ ಬ್ರಹ್ಮವಾದಸ್ಯ ಸಂಗ್ರಹ ಸಮಾಸವ್ಯಾಸ ವಿಧಿನಾ ದೇವಾನಾಮಪಿ ದುರ್ಗಮಃ. ಈಗ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಬುದ್ಧವರು ಉಪದೇಶ ಮಾಡಿದ್ದನ್ನು. ಮುಕ್ತಾಯ ಮಾಡ್ತಾ ಅರ್ಜುನಿಗೆ ಹೇಗೆ ಭಗವದ್ಗೀತೆಯನ್ನು ಮುಕ್ತಾಯ ಮಾಡ್ತಾ ಹೇಳ್ತಾನಲ್ಲ ಹಾಗೆ ಮುಕ್ತಾಯ ಮಾಡ್ತಾ ಹೇಳ್ತಾ ಇದ್ದಾರೆ. ಉದ್ಧವ, ಸಾಮಾನ್ಯ ವಿಷಯ ಅಲ್ಲ ಇದು. ಏಷತೆ ಅಭೀತಃ ಕೃಷ್ಣ ಬ್ರಹ್ಮವಾದಸ್ಯ ಸಂಗ್ರಹ, ಬ್ರಹ್ಮವಾದ ವೇದವಾದ ಶಾಸ್ತ್ರದ ತೀರ್ಮಾನ, ಇದನ್ನು ಸಂಗ್ರಹ ಸಂಕ್ಷೇಪ ಹೇಳಿದ್ದೇನೆ. ಸಮಾಸ ವ್ಯಾಸ ವಿಧಿನ, ಸಮಾಸ ವ್ಯಾಸ ವಿಧಿನ, ಸಮಾಸ ವ್ಯಾಸಯೋಗೇನ ಪದ ಎಲ್ಲಿ ಬಂದೆ ನೆನಪಿದೆಯಾ? ತತ್ವಸಂಖ್ಯಾನ, ತತ್ವಸಂಖ್ಯಾನ ಕೊನೆಗೆ ವಿಷ್ಣುನಾಶ ಸಮಸ್ತಸ್ಯ ಸಮಾಸ ವ್ಯಾಸಯೋಗತಃ. ಸಮಾಸ ಅಂದರೆ ಸಂಕ್ಷೇಪ, ವ್ಯಾಸ ಅಂದರೆ ವಿಸ್ತಾರ. ಸಮಾಸ ವಿಸ್ತಾರ, ಕೆಲವನ್ನ ಸಂಕ್ಷಿಪ್ತ ಹೇಳಿದ್ದೇನೆ, ಕೆಲವನ್ನ ವಿಸ್ತಾರ ಹೇಳಿದ್ದೇನೆ, ಅಥವಾ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಅದರಲ್ಲಿ ವಿಸ್ತಾರ ಕೂಡ ಇದೆ. ಅರ್ಥ ಆಯ್ತಾ? ಹೇಳಿದ ಸಂಕ್ಷೇಪ ಅನಿಸಿದ್ರು ಕೂಡ ಏನಿದೆ? ಯಾವನೇ ಕೇಳಿ ದುಡ್ಡು ಕೊಟ್ಟ ಒಂದೇ ಕಾಯನ್ನು ಕೊಟ್ಬಿಟ್ಟ, ನೋಡಿದರೆ ಕೇಳಿದಷ್ಟು ಇದೆ, ಇಷ್ಟೇ ಇಷ್ಟೇ ಇದೆ, ಕೇಳಿದಷ್ಟು ಇದೆ, ಕೆಲಸ ಇಷ್ಟು ಕೊಟ್ಟ ಕೇಳಿದಷ್ಟು ಇಲ್ಲೇ ಇಲ್ಲ. ಅದಕ್ಕೆ ಸಮಾಸ ವ್ಯಾಸ ಯೋಗೇನ ಅರ್ಥ ಶಬ್ದತಃ ಸಮಾಸ ಅರ್ಥತಃ ವ್ಯಾಸ ವಿಸ್ತ ಆಗಿದೆ ಇದು ವಿಧಿನ. ದೇವಾನಾಮಪಿ ದುರ್ಗಮಃ ತಿಳಿಗೆ ತಿಳಿದಕ್ಕೆ ಅಸಾಧ್ಯವಾದದ್ದು. ಅವರಿಗೆ ನನ್ನಷ್ಟು ಹೇಳೋದಕ್ಕೂ ಬರೋದಿಲ್ಲ, ನನ್ನಷ್ಟು ಗೊತ್ತೇ ಇಲ್ಲ. ಅದರಿಂದಾಗಿ ತಿಳ್ಕೊಳ್ಳೋದು ಕೂಡ ದೇವತೆಗಳಿಗೆ ಸುಲಭ ಸಿಗೋದಲ್ಲ. ಇದು ಎರಡು ರೀತಿ ಅರ್ಥ ಮಾಡಬೇಕು. ಅದಕ್ಕೆ ದೇವತೆಗಳು ಕೂಡ ಸಾಕಲೇನ ತಿಳಿಯಲಾರದ ವಿಷಯವನ್ನು ನಿನಗೆ ಹೇಳಿದ್ದೇನೆ, ಮತ್ತು ದೇವತೆಗಳಿಗೂ ಕೂಡ ಇಂಥ ವಿಷಯ ಸುಲಭ ಸಿಗೋದಿಲ್ಲ, ನಿನಗೆ ಸಿಕ್ಕಿದೆ. ವೆರಿ ಇಂಪಾರ್ಟೆಂಟ್ ಇದು. ದೇವತೆಗಳಿಗೆ ಉದ್ಧವ ದೇವತೆಯೇ ಬೃಹಸ್ಪತಿ ಅವತಾರ, ದೇವ ಗುರು ಆತ. ಆದರೂ ಕೃಷ್ಣ ಯಾತಕ್ಕೆ ಹೇಳ್ತಾನೆ ಅಂದರೆ ದೇವತೆಗಳಿಗೆ ದುರ್ಲಭ ಅಂತ ಹೇಳ್ತಾ ಹೇಳ್ತಿದ್ದೀಯಲ್ಲ ಅಂದರೆ ಕರೆಕ್ಟ್. ಅನ್ಯ ದೇವಾನಾಮಿ ದುರ್ಲಭ, ವಾಯುದೇವರಿಗೆ ತಿಳಿಯೋದು. ನೀನು ಯಾತಕ್ಕೆ ಹೇಳಿದ್ದೇನೆ ಅಂದರೆ ವಾಯುದೇವರ ಆವೇಶ ಇದೆ ಉದ್ಧವನಲ್ಲಿ. ಏನಿದೆ ವಾಯುದೇವ ಉಳಿದವ್ರಿಗೆ ಕೊಡ್ತಿದ್ದಿಲ್ಲ, ಅವ್ರ ಕಡೆಯಿಂದ ಬಂದಿದ್ದೆ ಆದರೆ ಕೊಡ್ತೀನಿ ಅಂತ ಹೇಳ್ತಾ. ನೀನು ಬೇರೆಯವ್ರಿಗೆ ಕೊಡ್ತಿದ್ದಿಲ್ಲ, ಅವ್ರು ಹೇಳಿ ಕಳಿಸಿದ್ದಾರಲ್ಲ ಅದು ಕೊಡ್ತಿದ್ದೀನಿ ಅಂತ ಹೇಳ್ತಾ. ವಾಯುದೇವರು ಒಳಗಿದ್ದಾರಲ್ಲ ಅದಕ್ಕೆ ಹೇಳಿರಲಿಲ್ಲ, ಎಲ್ಲವರು ಹೇಳ್ತಿರಲಿಲ್ಲ. ಅದೇ ದ್ರೋಣ ರೂಪ ಏನದು? ಬೃಹಸ್ಪತಿ ಆಚಾರ್ಯರೇ. ಕೃಷ್ಣ ಮಾತಾಡೋದಿಲ್ಲ ಜಾಸ್ತಿ ಅವ್ರ ಜೊತೆಗೆ. ಯಾಕೆ? ವಾಯುದೇವರ ಆವೇಶ ಇಲ್ಲ ಅಲ್ಲಿ, ಗೊತ್ತಾಯ್ತಾ? ಇದು ಭಾರಿ ಇಂಪಾರ್ಟೆಂಟ್. ಜೊತೆಗೆ ವಾಯುದೇವರ ಆವೇಶ ಇಲ್ಲ, ದುರ್ಯೋಧನ ಆವೇಶ ಬೇರೆ ಸೇರ್ಕೊಬಿಟ್ಟಿದೆ. ಆ್ಯಕ್ಚುಲಿ ಕಲ್ಯಾವೇಶ ಆಪೋಸಿಟ್, ಇಲ್ಲಿಂದ ಅಲ್ಲಿ ವಾಪಸ್ ಹೋಗಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದುರ್ಗಮವಾದದ್ದನ್ನು ಇವತ್ತು ಉದ್ಧವ ಕೇಳಿದ. ನಮಗೂ ದೇವಾನಾಭಿ ದುರ್ಗವ, ನಾವು ಸರಿಯಾದ ಮನುಷ್ಯರು ಕೂಡ ಅಲ್ಲ. ಯಾಕೆ ಅರ್ಥ ಆಗುತ್ತೆ ಅಂದರೆ ಆಚಾರ ಶಾಸ್ತ್ರ ಓದಿದ್ರೆ ಮಾತ್ರ ಏನು ಬರುತ್ತೆ ಅದಕ್ಕೆ? ಎಲಿಜಿಬಿಲಿಟಿ, ಎಲಿಜಿಬಿಲಿಟಿನೇ ಬರ್ತಿರಲಿಲ್ಲ. ಅಭೀಕ್ಷ್ಣ ಶಸ್ತ್ಯ ಬುದ್ಧಿಮತಾಂ ಸುಗಮೋ ಯೋಗ ಇವಕ್ತವ್ಯ ಇತಿ ತ್ವಯಾ ಪೃಷ್ಠೇ ನಮಯ ಯೋಗ ಉಕ್ತಃ ಇದು ಉಪಸಂಹರತಿ ಏಷ ಇತಿ. ಬ್ರಹ್ಮವಾದ ಸಂಸಾರ ಮೋಚಕಂ ಬ್ರಹ್ಮಜ್ಞಾನಮೇವ ಇತ್ಯಾಶಯೇನಾಹ ಅಭೀಕ್ಷ್ಣಶಃ. ನಾನು ಸ್ವಲ್ಪ ಹೇಳಿಲ್ಲ, ಮತ್ತೆ ಪೂರ್ತಿ ಹೇಳಿದ್ದೇನೆ. ಎಷ್ಟು ನೀನು ಸಾಧನೆ ಬೇಕೋ ಅಷ್ಟು ಹೇಳಿದ್ದೇನೆ. ಸುವಿಕ್ತಂ ಅಭೀಕ್ಷ್ಣಶಸ್ತೇ ಗದಿತಂ ಜ್ಞಾನಂ ವಿಸ್ಪಷ್ಟ ಯುಕ್ತಿಮತ್ ಏತದ್ವಿಜ್ಞಾಯ ಮುಚ್ಚೇತ ಪುರುಷೋ ನಷ್ಟ ಸಂಶಯ. ಅಭೀಕ್ಷ್ಣಶಸ್ತೇ ಗದಿತಂ, ನಿನಗೆ ನಾ ಹೇಳಿರೋ ಸ್ವಲ್ಪ ನಿನಗೆ ಬೇಕಾದಷ್ಟು ಆಯಿತು, ಗೊತ್ತಾಯ್ತಾ? ಅನ್ನ ಕೊಡಿ ಅಂತಾರೆ, ಯಾರು ಮಗುಗೆ ಅಂದರೆ ಎಷ್ಟು ಇಷ್ಟು ಕೊಡ್ತಾರೆ, ದೊಡ್ಡವರಿಗೆ ಅಂದರೆ ಇಷ್ಟು ಕೊಡ್ಬೇಕು, ಅಷ್ಟು ಮಗು ಸಾಕು. ಸೊ ನಿನಗೆ ಎಷ್ಟು ಬೇಕಾದ್ರೆ ಅಷ್ಟು ಪೂರ್ತಿ ಹೇಳಿಬಿಟ್ಟಿದ್ದೇನೆ. ಉದ್ಧವನ ಕ್ವಾಲಿಟಿ ಜಾಸ್ತಿ, ಅಂಥವನಿ ಪೂರ್ತಿ ಅಂತೇಳಿ ಬಿಡಿದವರಿಗೆಲ್ಲ ಬೇಕಾದಷ್ಟು ಆಗುತ್ತೆ. ಸಮಾಸ ವ್ಯಾಸ ವಿಧಿನ ದೇವಾನಾಮಪಿ ದುರ್ಗಮಃ. ಸಮಾಸ ಅಂದರೆ ಊಟಕ್ಕೆ ಕೂತ ಬಡಿಸ್ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕೋದು. ಕ್ಯಾರಿಯರ್ ಕೊಟ್ಟಾಗ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ಅದಕ್ಕೆ ಕ್ಯಾರಿಯರ್ ಕೊಟ್ಟಾಗ ಜಾಸ್ತಿ ಕೊಡ್ತಾರೆ. ಊಟಕ್ಕೆ ಕೂತಾಗ ಏನು ಮಾಡ್ತಾರೆ? ಅದಕ್ಕೆ ಕ್ಯಾರಿಯರ್ ತರಿಸೋದು ಜಾಸ್ತಿ, ಯಾಕಂದರೆ ಜಾಸ್ತಿ ಬರುತ್ತೆ ಅಂತ ಹೇಳಿ ಒಬ್ರಿಗೆ ಕೊಟ್ಟರೆ ನಾಲ್ಕು ಸೆಲೆಕ್ಟ್ ಮಾಡ್ಕೋತಾರೆ. ವೆಲಿದಾಗ್ತದೆ ಎಂದಿರಾಗುತ್ತೆ ಒಂದು ಸಾಕಾಗೋದಿಲ್ಲ ಒಂದು. ಆ ದೃಷ್ಟಿಯಿಂದ ಇವೆಲ್ಲ ಕ್ಯಾರಿಯರ್ ಇದ್ದ ಕೇಳೋಕ್ಕೆ ಜಾಸ್ತಿ ಇರುತ್ತೆ, ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ವಿಸ್ಪಷ್ಟ ಯುಕ್ತಿ ಮತ್ ಏತದ್ವಿಜ್ಞಾಯ ಮುಚ್ಚೇತ ಶಯ ಅಂತ. ವಿಸ್ಪಷ್ಟ, ವಿಸ್ಪಷ್ಟ ಅಂದರೆ ಎರಡರ್ಥ. ಬುಡ್ದವರು ಸ್ಪಷ್ಟವಾಗದಂತ ಹೇಳಿದ್ದೆ, ನೀನು ಮಾತ್ರ ತಿಳಿಬೇಕು. ನಿನಗೆ ವಿಸ್ಪಷ್ಟ ವಿಶೇಷ ಹೇಳ ಸ್ಪಷ್ಟ, ನಿನಗೆ ಭಾರಿ ಕ್ಲಿಯರ್, ಉಳಿದವರಿಗೆ ಕ್ಲಿಯರ್ ಆಗಬಾರ್ದು. ಯಾಕೆ? ಭಾಷಾ ದುರ್ಬಾಗ ಅರ್ಥ ಆಗೋದಿಲ್ಲ. ಯುಕ್ತಿಮತ್ ಯುಕ್ತಿಯಿಂದ ಕೂಡಿದೆ, ಯುಕ್ತಿಯಿಂದ ಕೂಡಿ ಹೇಳಿದ್ದೆ. ಯುಕ್ತಿಮತ್ ಅಂದರೆ ಬ್ರಹ್ಮಸೂತ್ರ, ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ಸೇರಿದ ವಿಚಾರಗಳಿವೆಲ್ಲ ಕೂಡ. ಆದ್ದರಿಂದ ವೇದವ್ಯಾಸ ರೂಪದಿಂದ ಬ್ರಹ್ಮಸೂತ್ರನ ಹೇಗೆ ಹೇಳಿದ್ದೇನೆ, ಕೃಷ್ಣ ರೂಪದಿಂದ ಸೇರಿಸಿ ಹೇಳಿದ್ದೇನೆ ಅಂತ ಅರ್ಥ. ಆದ್ದರಿಂದ ಇದು ಇದ್ರ ಬಗ್ಗೆ ನೈರನಿಸುತ್ತಾಗ ಕೃಷ್ಣ ಪರವಿದ್ಯೆ ಅಂತ ಅದನ್ನು ಹೇಳ್ತಾರೆ. ಇದೇ ಪರವಿದ್ಯೆ ಆಗುತ್ತೆ ಅಂದರೆ ಅದು ಬರೆದವನೇನ ಹೇಳ್ತಿರೋದ್ರಿಂದ ಏನಾಯ್ತು? ಇದು ಪರವಿದ್ಯೆ ಆಯಿತು. ಆ ಅರ್ಥದಲ್ಲಿ ಅದು ಪರವಿದ್ಯೆ, ಹೆಲ್ಪ್ ಸಿಕ್ಕಾಗ ಪರವಿದ್ಯೆ. ಏತದ್ವಿಜ್ಞಾಯ ಮುಚ್ಚೇತ ಪುರುಷೋ ನಷ್ಟ ಸಂಶಯ. ಇದು ತಿಳ್ಕೊಂಡ್ರೆ ನಷ್ಟ ಸಂಶಯ, ಸಂಶಯ ಹೋಗಿಬಿಡುತ್ತೆ. ಸಂಶಯ ಹೋಗಿಬಿಡುತ್ತೆ ಎಂಬುದಕ್ಕೆ ಎರಡು ಅರ್ಥ. ಒಂದು ಅರ್ಥ ಏನು? ಎಲ್ಲ ಡೌಟ್ ಯಾವಾಗಲೂ ಎಲ್ಲ ಸಂಶಯ ಹೋಗೋದು ಯಾವಾಗ? ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಅರ್ಥ. ಇನ್ನು ಓದೋದ್ರಿಂದ ಏನು ಬರುತ್ತೆ? ಅಪರೋಕ್ಷ ಜ್ಞಾನಕ್ಕೆ ಸಾಧನ. ನಷ್ಟ ಸಂಶಯ ಏನಾಗೋದು ಆವಾಗಲೇ, ಮೊದಲು ಸಂಶಯ ಪೂರ್ತಿ ಹೋಗೋದಿಲ್ಲ. ಆಮೇಲೆ ಸ್ಟೂಡೆಂಟ್ ಎಷ್ಟೇ ಓದಿ ಫಸ್ಟ್ ಕ್ಲಾಸ್ ಓದಿದ್ರು ಕೂಡ ಅವನು ಸ್ಟೂಡೆಂಟೇ, ಪಾಸ್ ಆದ ತಕ್ಷಣ ಏನಾದ್ರು ಪರೀಕ್ಷೆ ಆದ ತಕ್ಷಣ ಈಗ ಅವ್ನು ಮುಗಿಸ್ತಾ ಇರಕ್ಕ. ಆದ್ದರಿಂದ ಈ ಸ್ಟೇಜ್ ಬರಬೇಕಾದ್ರೆ ನಷ್ಟ ಸಂಶಯ ಏನಾಗಬೇಕು, ನಷ್ಟ ಸಂಶಯ ಕಡಿತಕ್ಕಂಥ ಗ್ರಂಥ ಇದು. ಅದಕ್ಕೇನೆ ಉಳಿದವರಿಗೆ ಸಾಮರ್ಥ್ಯ ಇಲ್ಲ. ಅರ್ಜುನ ಕೇಳ್ತಾನೆ, ತದನ್ಯ ಸಂಶಯಸ್ಯಾಸ್ಯ ಚೇತ್ತಾನ ಹಿ ಉಪಪದ್ಯತೆ. ಕೃಷ್ಣ ನೆನ್ನೆ ಬಿಟ್ಟರೆ ಬೇರೆ ಯಾರೂ ಕೂಡ ಈ ಸಂಶಯ ಪರಿಹಾರ ಮಾಡೋ ಸಾಧ್ಯತೆ ಇಲ್ಲ. ಇಲ್ಲಿ ನಷ್ಟ ಸಂಶಯ, ಸಂಶಯ ಪರಿಹಾರ ಮಾಡಿದ್ದೇನೆ. ಸುವಿವ್ಯಕ್ತಂ ಬ್ರಹ್ಮವಾದ ಸುವಿವ್ಯಕ್ತಂ ತವ ಪ್ರಶ್ನೆ ಅವಧಾರ್ಯ ಮಯೋಕ್ತಮಿ ಧಾರಯನ್ ಸನಾತನಂ ಬ್ರಹ್ಮಗುಹ್ಯಂ ಪರಬ್ರಹ್ಮಾದಿ ಗಚ್ಚತಿ. ಬರೀ ನಿನಗೆ ಹೇಳಿದ್ದೇನೆ ಉದ್ಧಾರ ಆಗ್ತೀಯಲ್ಲ, ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ. ಹೇಗೆ ಓದಬೇಕದನ್ನು? ಸುವಿವ್ಯಕ್ತಂ ತವ ಪ್ರಶ್ನೆ, ನಿನ್ನ ಪ್ರಶ್ನೆನ ಬಿಡಿಸಿ ಬಿಡಿಸಿ ಅರ್ಥ ಮಾಡ್ತಾ ಇತ್ತು. ಉತ್ತರ ಅರ್ಥ ಮಾಡ್ಕೊಳ್ಳೋದು ಒಂದು ಕಡೆ ಇರಲಿ, ಫಸ್ಟ್ ಏನು ಮಾಡಬೇಕು ಈಗ ಪ್ರಶ್ನೆನ? ಪ್ರಶ್ನೆ ಅನಲೈಸ್ ಮಾಡಬೇಕು. ಪ್ರಶ್ನೆನ ಕೇಳಿದ್ದೇನೆ, ಓ ಹೀಗಿದೆ ಇದೆಲ್ಲ. ಟೀಕಾರೆ ಯಾವಾಗಲೂ ಹಾಗೆ ಬರೆಯೋದು, ಪೂರ್ವಪಕ್ಷ ಬರೆದಾಗ ಕರೆಕ್ಟಾಗಿ ಒಂದು ವಿಭಾಗ ಮಾಡಿಬಿಟ್ಟು ಹೀಗೋ ಹಾಗೋ ಅಂತೆಲ್ಲ ತಿಳಿಸಿ ಬಿಡಿಸಿ ಬಿಡಿಸಿ ಪ್ರಶ್ನೆ ಕೇಳೋದು. ಉತ್ತರ ಬಿಡಿಸಿ ಬಿಡಿಸಿ ಹೇಳೋದು, ಪ್ರಶ್ನೆ ಬಿಡಿಸಿ ಬಿಡಿಸಿ ಅರ್ಥ ಮಾಡ್ಕೊಂಡಾಗಲೇ. ಸುವಿವ್ಯಕ್ತಂ ತವ ಪ್ರಶ್ನೆ ಮಯಾ ಉಕ್ತಮಪಿ ಸುವಿವ್ಯಕ್ತಂ. ನಾನು ಹೇಳಿದ ಪ್ರಶ್ನೆನ ಸರಿಯಾಗಿ ಬಿಡಿಸಿ ಬಿಡಿಸಿ ಓದ್ಕೋಬೇಕು, ನಾನು ಹೇಳೋ ಉತ್ತರವನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ? ಧಾರೆಯನ್ ತಲೆ ಉಟ್ಕೋಬೇಕು. ಸನಾತನಂ ಬ್ರಹ್ಮ ಗುಹ್ಯಂ, ಇದರಿಂದ ರಹಸ್ಯವಾದ ಬ್ರಹ್ಮತತ್ವವನ್ನು ತಿಳಿದು ಪರಬ್ರಹ್ಮಕ್ಕೆ ಹೋಗ್ತೀಯ, ಪರಬ್ರಹ್ಮ ಹತ್ರ ಹೋಗ್ತೀಯ ಅಂತ ಹೇಳ್ತಾರೆ. ಸುವಿವ್ಯಕ್ತಂ ಬರಿತಾರೆ ನೋಡಿ, ತವ ಪ್ರಶ್ನೆ ಅವಧಾರ್ಯ ಮಯೋಕ್ತಂ ಸನಾತನಂ ಬ್ರಹ್ಮ ಗುಹ್ಯಂ ವೇದ ರಹಸ್ಯಂ ಪರಿಹಾರಮಿ ಧಾರಯನ್ ಪುರುಷ ಪರಂ ಬ್ರಹ್ಮ ಜಾನಾತಿ ಜ್ಞಾತ್ವಾ ಪ್ರಾಪ್ನೋತಿ ಚ ಇತ್ಯನ್ವಯ. ಅದು ಇನ್ನೊಂದು ಅರ್ಥ. ಸುವಿವ್ಯಕ್ತಂ ಅಂದರೆ ವಿವಿಕ್ತ ಅಂದರೆ ಭಿನ್ನ, ಭಿನ್ನ ಭೇದ ಹೊಂದಿದ್ದು. ಸುವಿವ್ಯಕ್ತಂ ತವ ಪ್ರಶ್ನೆ, ನೀನು ಬೇರೆ ನಾನು ಬೇರೆ, ನೀನು ಬೇರೆ ನಿನ್ನ ಪ್ರಶ್ನೆಗಳನ್ನು ಬೇರೆ ಬರ್ಕೋಬೇಕು, ನನ್ನ ಉತ್ತರಗಳು ಬೇರೆ, ನಿನ್ನ ಪ್ರಶ್ನೆ ತಕ್ಕಂತೆ ಇವೆ. ಮತ್ತು ಸುವಿವ್ಯಕ್ತಂ ಬ್ರಹ್ಮ, ದೇವರನ್ನು ಭಿನ್ನ ಅಂತ ತಿಳ್ಕೊಂಡೇ ಉಪಾಸನೆ ಮಾಡಬೇಕೇ ಹೊರತು ಏನಂತ ಉಪಾಸನೆ ಮಾಡಬಾರ್ದು, ಐಕ್ಯ ಚಿಂತನೆ ಮಾಡಬಾರ್ದು. ಸುವಿವ್ಯಕ್ತವದಕ್ಕೆ ಅಬ್ಜೆಕ್ಟಿವ್, ಎಲ್ಲದಕ್ಕೂ ಅಬ್ಜೆಕ್ಟಿವ್ ಅಂದರೆ ದೇವ ಭೇದ ಜ್ಞಾನದಿಂದ ಮೋಕ್ಷನೆ ಹೊರತು ಅಭೇದ ಜ್ಞಾನದಿಂದ ಅಲ್ಲ. ಯಯೇತನ್ ಮಮ ಭಕ್ತೇಶು ಸಂಪ್ರದದ್ಯಾತ್ ಸು ಪುಷ್ಕಲಂ, ಎಲ್ಲ ಭಗವದ್ಗೀತೆ ಮುಗಿದಂತೆ ಏತತ್ ಪರಮಂ ಗೃಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತಿ. ಇದನ್ನು ತಿಳ್ಕೊಳ್ಳೋದು ನೀನು, ಮತ್ತು ನೀನು ತಿಳ್ಕೊಂಡಿದ್ದನ್ನು ಉಳಿದವರು ಅರ್ಥ ಮಾಡ್ಕೊಳ್ಳೋದು ಎರಡನೇದು. ಮೂರನೇದು ಏತನ್ ಮಮ ಭಕ್ತೇಶು ಸಂಪ್ರದಾದ್ಯಾತ್ ಸುಪುಷ್ಕಲಂ, ನನ್ನ ಭಕ್ತರಿಗೆ ಇದನ್ನೆಲ್ಲ ಹೇಳ್ತಾ ಹೋಗೋದು. ನೆಕ್ಸ್ಟ್ ಭಕ್ತರಾದವರಿಗೆ ಏನು ಹೇಳಬೇಕು? ಭಾಗವತ ಹೇಳಬೇಕು, ಭಗವದ್ಭಕ್ತರಿಗೆ ಭಾಗವತ ಹೇಳಬೇಕು. ತಸ್ಯಾಹಂ ಬ್ರಹ್ಮಾದಯ ಬ್ರಹ್ಮದಾಯಸ್ಯ ದದಾಮಿ ಆತ್ಮಾನಮಾತ್ಮನ, ಅದು ಎಂಥ ಒಂದು ಭಾಗ ಕೊಡ್ತೇನೆ ನಾನು, ಎಂಥ ಭಾಗ ಗೊತ್ತಾ, ನನ್ನನ್ನೇ ಕೊಟ್ಬಿಡ್ತೇನೆ ಅವ್ರಿಗೆ ಕೂಡ ಅಂತ ಹೇಳಿ. ಯಾರು ಪ್ರಚಾರ ಮಾಡ್ತಾ ಹೋಗ್ತಾರೆ ಅವ್ರಿಗೆ ನನ್ನನ್ನೇ ಕೊಟ್ಬಿಡ್ತೇನೆ. ಪ್ರಚಯ ಗಮನ, ಇವರು ಲೋಕದಲ್ಲಿ ಇವತ್ತು ಎಲೆಕ್ಷನ್ಗೆ ಪ್ರಸಾರಕ್ಕೆ ಹೆಲ್ಪ್ ಮಾಡ್ತಾರಲ್ಲ, ಅವ್ರನ್ನೆಲ್ಲ ಒಂದು ಅಧ್ಯಕ್ಷ ಯಾವುದಕ್ಕೂ ಒಂದು ಇದು ಮಾಡ್ತಾರೆ, ಚೇರ್ಮನ್ ಮಾಡಿ ಕುಡಿಸ್ಬಿಡ್ತಾರೆ, ಭಾರಿ ಓಡಾಡಿದವ್ರನ್ನ. ಇವರು ಎಲೆಕ್ಟ್ ಆಗಿ ಮಿನಿಸ್ಟರ್ ಆಗಿಬಿಡ್ತಾರೆ, ಅವನು ಎಲೆಕ್ಟ್ ಆಗಿ ಹೆಲ್ಪ್ ಮಾಡಿದ್ದಾನೆ ಅಷ್ಟೇ, ಎಲೆಕ್ಟ್ ಆಗಿಲ್ಲ ಅದರಿಂದ ಏನು ಮಾಡೋಕ್ಕಿಲ್ಲ, ಮಿನಿಸ್ಟರ್ ಆಗಿಲ್ಲ, ಅದು ಪೋಸ್ಟ್ ಕೊಡಿಸ್ತಾರೆ ಅದಕ್ಕೆ. ಯಾಕೆ ಪ್ರಸಾರ ಮಾಡಿ ನನ್ನ ಪರ ಕ್ಯಾನ್ವಾಸ್ ಮಾಡಿರೋದ್ರಿಂದ, ದೇವ್ರ ಪರ ಕ್ಯಾನ್ವಾಸ್ ಮಾಡಿದಾಗ ಪಾಠ ಪ್ರವಚನ ಏನದು, ಕ್ಯಾನ್ವಾಸಿಂಗ್ ಫಾರ್ ಗಾಡ್. ಸದಾಭಿ ಆತ್ಮಾನಮಾತ್ಮನ, ನನ್ನೇ ಕೊಟ್ಬಿಡ್ತೇನೆ. ಆತ್ಮನ ಪ್ರಸನ್ನೇನ ಮನಸ್ಸ ಆತ್ಮಾನಂ ಮದ್ವಿಷಯಂ ಜ್ಞಾನಂ ದತ್ವ ಮತ್ ಸ್ವರೂಪಂ ದದಾಮಿ, ಕೊನೆಯನ್ನು ವೈಕುಂಠನೇ ಕೊಟ್ಬಿಡ್ತೇನೆ. ಕೇಳಿ ಎಲ್ಲೋ ಹೇಳಿದ್ದನ್ನು ಹೇಳ್ತಾ ಹೋದವರಿಗೆ ತಂದು ಕೊಡಬೇಕಾದ್ರೆ ಭಾಷ್ಯಾದಿಗಳನ್ನ ಬರೀ ಆಚಾರ್ಯರಿಗೆ ಏನು ಕೊಡ್ತಾನೆ ಪರಮಾತ್ಮ? ಸ್ವಾತ್ಮ ಪ್ರಧಾನ ಅಧಿಕಂ ಪವನಾತ್ಮಜಸ್ಯ ತನ್ ಕುರ್ವನ್ ಸಮಾಸ್ತಿಷದಮಂ ಪರಮಾಭಿತುಷ್ಟ ಪರಮಾಭಿತುಷ್ಟ ಪರಮಾತ್ಮ. ಯಯೇತ ಸಮಧೀಯೇತ ಸಮಧೀಯೀತ ಪವಿತ್ರಂ ಪರಮಂ ಶುಚಿ ಸ ಪೂಯೇತ ಅಹರ್ಹರ್ ಮಾಂ ಜ್ಞಾನದೀಪೇನ ದರ್ಶಯನ್. ಏತ ಸಮಧೀಯೀತ, ಯಾರು ಸರಿಯಾಗಿ ಅಧ್ಯಯನ ಮಾಡ್ತಾರಲ್ಲ ಇದನ್ನು, ಗೊತ್ತಾಯ್ತಾ? ಪವಿತ್ರಂ ಅಲ್ಲಿ ಬರುತ್ತೆ, ಪವಿತ್ರಂ ಸುಸುಖಂ ಕರ್ತುಂ ಪವಿತ್ರಂ ಅವ್ಯಯಂ ರಾಜವಿದ್ಯಾ ರಾಜಗೋಹ್ಯಂ ಅಂತ ಹೇಳ್ಬೇಕಾದ್ರೆ ಒಂಬತ್ತನೇ ಅಧ್ಯಾಯದಲ್ಲಿ ಏನಿದು ಪವಿತ್ರ ಅಂತ ಹೇಳ್ತಾರೆ, ಅಂದರೆ ಪವಿತ್ರವಾದ ವಿದ್ಯೆ ಇದು. ಬರೀ ಪವಿತ್ರ ಅಲ್ಲ, ಪರಮಂ ಪವಿತ್ರಂ, ಪವಿತ್ರಾಣಾಂ ಪವಿತ್ರಂ ಇವ ಮಂಗಲಾನಾಂಚ ಮಂಗಲಂ, ಶುಚಿ ಅತ್ಯಂತ ಶುದ್ಧವಾದದ್ದು, ಶುದ್ಧ ಪವಿತ್ರ ಎರಡು ನೆನಪಿರಬೇಕು. ತುಳಸಿ ಕೊಳೆತು ಹೋಗಿಬಿಟ್ಟಿದೆ, ಶುದ್ಧವಾಗಿಲ್ಲ ಬಟ್ ಪವಿತ್ರವಾಗಿದೆ. ಕೆಲವು ಹೊಸ್ತಾಗಿದೆ, ಶುದ್ಧವಾಗಿದೆ ಪವಿತ್ರ ಅಲ್ಲ, ಇದು ಅಶುದ್ಧವಾಗಿದೆ ಪವಿತ್ರ, ಇದು ಎರಡೂ ಆಗಿಬಿಟ್ಟಿದೆ. ಏನಿದು ಶುದ್ಧನೂ ಹೌದು ಪವಿತ್ರನೂ ಹೌದು. ಪರಮಂ ಶುಚಿ ಸಪೂಯೇತ ಅಹರ್ಹರ್ ಮಾಂ ಜ್ಞಾನದೀಪೇನ ದರ್ಶಯನ್, ಅವನು ಯಾವಾಗಲೂ ಕೂಡ ಉದ್ಧಾರ ಆಗಿಬಿಡ್ತಾನೆ, ಪವಿತ್ರನಾಗ್ತಾನೆ, ನನ್ನನ್ನು ನೋಡ್ತಾನೇ ಇರ್ತಾನೆ ಯಾವಾಗಲೂ. ಜ್ಞಾನದೀಪೇನ, ದೇವ್ರು ನೋಡೋದಕ್ಕೆ ಯಾವುದು ದೀಪ? ಜ್ಞಾನದೀಪ. ಏನು ಮಾಡ್ತಾನೆ? ನಾನು ನೋಡ್ತಾನೆ ಇರೋದ್ರಿಂದ ಅವನು ಪವಿತ್ರವಾಗ್ತಾನೆ ಇರ್ತಾನೆ. ಅಧ್ಯಯತು ಫಲಮಃ ಇತಿ ಮಾಂ ದರ್ಶಯನ್, ಶ್ರೋತುಃ ಫಲಮಃ ಏಯಿತಿ. ನನ್ನ ಬಗ್ಗೆ ಹೇಳ್ತಾ ಹೇಳ್ತಾ ಹೋದ್ರೆ ತವನಿಗೆ ಕಾಣಲಿಕ್ಕೆ ಶುರುವಾಗುತ್ತೆ ಅಂತ ಅರ್ಥ. ಏತ ಶ್ರದ್ಧೆಯ ನಿತ್ಯಂ ಅವ್ಯಗ್ರಂ ಶೃಣುಯಾನ್ ನರಃ ಮಯಿ ಭಕ್ತಿಂ ಪರಾಂ ಕುರುವನ್ ಕರ್ಮಫಿರ್ ನಸಬದ್ಧತೆ. ಇನ್ನೂ ಕೆಲವರಿದ್ದಾರೆ, ಅವನಿಗೆ ಹೇಳಕ್ಕೆ ಹೇಳಕ್ಕೆ ಏನು ಮಾಡಕ್ಕೆ ಬರೋದಿಲ್ಲ, ಬರೀ ಕೇಳ್ತಾನಷ್ಟೇ, ಕೇಳಿದ್ರೆ ಸಾಕು ಉದ್ಧಾರ ಆಗ್ತಾನೆ ಅಂತ ಹೇಳ್ತಾನೆ. ಏತ ಶ್ರದ್ಧೆಯ ನಿತ್ಯಂ ಅವ್ಯಗ್ರಂ ಶೃಣುಯಾತ್ ನರಃ. ಆದರೆ ಅವ್ಯಗ್ರಂ, ಅಯ್ಯೋ ಕೇಳಬೇಕಲ್ಲಪ್ಪ ಅಂತ ತನ್ಮೆ ಕೈ ಇಟ್ಕೊಂಡು ಕೇಳಬಾರದು ಅಷ್ಟೇ, ವ್ಯಗ್ರ ಚಿತ್ತನಾಗಿ ಕೇಳಬಾರದು. ಎಲ್ಲಿ ಬಂದಿದೆ ವ್ಯಗ್ರ? ವ್ಯಗ್ರಬುದ್ಧ್ಯಾತ್ವಯಾತಃ ವಾಯುಸ್ತುತಿಯಲ್ಲಿ ವ್ಯಗ್ರ ಬುದ್ಧಿ ಇರಬಾರದು. ಏನಿರಬೇಕು? ಯಾವಾಗಲೂ ಲೌಕಿ ಕೆಲಸಕ್ಕೆ ಹೋಗ್ಬೇಕಾ, ಅಯ್ಯೋ ಹೋಗ್ಬೇಕಲ್ಲಪ್ಪ ಅಂತ ಹೋಗ್ಬೇಕು. ನಿರ್ವಹ ಇಲ್ಲ, ಅಂತರ ಹೋಗ್ಬೇಕಾದ್ರೆ ವ್ಯಗ್ರ ಬುದ್ಧಿ ಹೊರಟು ಬಜಿತಾ ಬಿಡುತ್ತೆ. ಯಾಕೆ ಹೋಗ್ಬೇಕು ಅದಕ್ಕೆ? ಅವ್ಯಗ್ರ ಬುದ್ಧಿಯಿಂದ ಹೋಗ್ಬೇಕು. ಶೃಣುಯಾನ್ನರಹ, ಭಾಳ ಆ್ಯಕ್ಟಿವ್ ಆಗಿರಬೇಕು, ಉತ್ಸಾಹ ಇರಬೇಕು. ಅವನು ಮಯಿ ಭಕ್ತಿಂ ಪರಾಂ ಕುರುವನ್, ನನ್ನಲ್ಲಿ ಬಡ್ಡ ಭಕ್ತಿ ಮಾಡ್ತಾನೆ. ಕರ್ಮವಿರ್ನಸ ಬದ್ಧತೆ, ಕರ್ಮಬಂಧನಕ್ಕೆ ಒಳಗಾಗೋದಿಲ್ಲ, ಕರ್ಮಕ್ಷಯ ಆಗೋದು ಮುಕ್ತಿ, ಮುಕ್ತನಾಗ್ತಾನೆ ಅಂತ ಅರ್ಥ. ಅಪ್ಯುದ್ಧವ ತ್ವಯಾ ಬ್ರಹ್ಮ ಸಖೇಸಂ ಉಪಧಾರಿತಾಂ ಉಪಧಾರಿತಂ ಅಪಿ ತೇ ವಿಗತೋ ಮೋಹ ಶೋಭವ ಸೇಮ್ ಅದೇ ರೀತಿ ಕಚ್ಚಿದೇತ ಶ್ರುತಂ ಪಾರ್ಥ ತ್ವಯೈಕಾಗ್ರಹಣ ಚೇತಸ ಅತ ಕಚ್ಚಿತ ಅಜ್ಞಾನ ಸಮೋಹ ಪ್ರಣಷ್ಟಸ್ತೆ ಧನಂಜಯ. ಅಲ್ಲಿ ಇಲ್ಲಿ ಅಪಿ, ಅಲ್ಲಿ ಕೊಚ್ಚಿ ಕಚ್ಚಿತ್, ಅದಕ್ಕೆ ಅರ್ಥ ಕಚ್ಚಿತ್ ಅಂದರೆ ಅಪಿ ಅಂತ ಅರ್ಥ, ಅಪಿ ಅಂದರೆ ಕಚ್ಚಿತ್ ಅಂತ ಅರ್ಥ. ಅಪ್ಯುದ್ಧವ ತ್ವಯಾ ಬ್ರಹ್ಮ ಸಖೇ ಸಮುಪಧಾರಿತಂ, ಇಷ್ಟೊತ್ತು ಹೇಳಿದ್ನಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯಾ. ಅಪಿತೇ ವಿಗತೋ ಮೋಹ, ನಿನ್ನ ಮೋಹ ಹೋಯ್ತು ತಾನೆ. ಶೋಕಶ್ಚಾಸೋ ಮನೋಭವ, ಮನಸ್ಸಲ್ಲಿ ಶೋಕ ಇತ್ತಲ್ಲ ಅದೆಲ್ಲ ಹೋಯ್ತಾ ಈಗ. ನೈತತ್ವಯಾ ದಾಂಭಿಕಾಯ ನಾಸ್ತಿಕಾಯ ಛಠಾಯ ಚ ಅಶುಶ್ರೂಷೋರಭಕ್ತಾಯ ದುರ್ವಿನೀತಾಯ ದೀಯತಾಂ. ಇದು ಹಾಗೇನೆ, ಅತಪಸ್ಕಾಯ ನಾಭ್ಯ ನಚಮಾಮ್ಯೋಭ್ಯಸೂಯತಿ, ಸೇಮ್ ಭಗವದ್ಗೀತಾನೆ. ನೈತತ್ವಯಾ ದಾಂಭಿಕಾಯ, ದಾಂಭಿಕರಿಗೆ ಹೇಳಬಾರದು, ನಾಸ್ತಿಕಾಯ ನಾಸ್ತಿರಿಗೆ ಹೇಳಬಾರದು, ಶಠಾಯ ವಂಚಕರಿಗೆ ಹೇಳಬಾರದು, ಆಮೇಲೆ ಅಶುಶ್ರೂಷೋಹು ಕೇಳೋ ಇಚ್ಛೆ ಇಲ್ಲದವ್ರಿಗೆ ಹೇಳಬಾರದು, ಅಭಕ್ತಾಯ ಭಕ್ತಿ ಇಲ್ಲದವ್ರಿಗೆ ಹೇಳಬಾರದು, ದುರ್ವಿನೀತಾಯ ದೀಯತ ದುರ್ವಿನೀತರಿಗೆ ಹೇಳಬಾರದು. ಆಚಾರ್ಯ ಇದಕ್ಕೆ ಯಾವುದಕ್ಕೂ ತಾತ್ಪರ್ಯ ಬರೆದಿಲ್ಲ ಇಲ್ಲಿ, ಅಲ್ಲಿ ಬರೆದ್ಬಿಟ್ಟಿದ್ದಾರೆ ಗೀತಾ ಭಾಷ್ಯ ತಾತ್ಪರ್ಯ ಬರೆದಿರೋದ್ರಿಂದ ಎಲ್ಲ ಶಿಫ್ಟ್ ಮಾಡ್ಕೋಬೇಕು. ಇಲ್ಲಿ ಇಲ್ಲದವ್ರು ಇದಕ್ಕೇನು ಬರದೇ ಇಲ್ಲ ಅಂತಾಗತ್ತೆ. ಸರ್ವಮೂಲ ಆದ್ದರಿಂದ ಒಂದು ಕಡೆ ಹೇಳಿದ್ದನ್ನು ಉಕ್ತಂನೋ ಭಕ್ತಿ ಭೂಯ, ಮತ್ತೆ ಹೇಳಿಲ್ಲ. ಅಶುಶ್ರೂಷೋರಭಕ್ತಾಯ ದುರ್ವಿನೀತಾಯ ದೀಯತಾಂ, ಹೇ ದುರ್ವಿನೀತ ಮಂದಾತ್ಮನ್, ದುರ್ವಿನೀತರಿಗೆ ಹೇಳಬಾರ್ದು, ವಿನಯ ಇಲ್ಲದವ್ರು ಹೇಳಬಾರ್ದು ಇದನ್ನು. ಏತೈರ್ ದೋಷೈರ್ ವಿಹೀನಾಯ ಬ್ರಹ್ಮಣ್ಯಾಯ ಪ್ರಿಯಾಯ ಚ, ಈ ದೋಷಗಳಿಲ್ಲ ಅಂಥವನಿಗೆ, ಬ್ರಹ್ಮಣ್ಯಾಯ ಬ್ರಾಹ್ಮಣರ ಭಕ್ತನಿಗೆ, ಪ್ರಿಯಾಯ ಪ್ರೀತಿಯಿಂದ ಶಿಷ್ಯನಿಗೆ ಹೇಳಬೇಕು. ಸಾಧವೇ ಶುಚಯೇ ಬ್ರೂಯ, ಸಜ್ಜನಿಗೆ ಹೇಳಬೇಕು, ಶುಚನಿಗೆ ಹೇಳಬೇಕು. ಮನಃಶುದ್ಧಿ ದೇಹಶುದ್ಧಿ ಎರಡೂ ಇರಬೇಕು. ಭಕ್ತಿಶ್ಯ ಶುದ್ಧಯೋಷಿತಂ, ಇದಾದರೆ ಶೂದ್ರಯೋಷಿತಂ, ಅದು ಎರಡು ರೀತಿ ಅರ್ಥ. ಶೂದ್ರ ಹೆಂಗಸರಿಗೂ ಜ್ಞಾನ ಬರ್ತದೆ, ಶೂದ್ರಿಗೂ ಜ್ಞಾನ ಬರ್ತದೆ, ಹೆಂಗಸರಿಗೂ ಜ್ಞಾನ ಬರ್ತದೆ. ಯಾಕಂದ್ರೆ ಬರೀ ಕೇಳ್ತಾರಾದ್ರಿಂದ ಬರೀ ಕೇಳಿ ಕೇಳಿ ಏನಾಗ್ತಾರೆ, ಅವರು ಉದ್ಧಾರ ಆಗ್ತಾರೆ. ಅಂಥವ್ರಿಗೆ ಇದನ್ನು ಹೇಳಬೇಕು. ನೈತದ್ ವಿಜ್ಞಾ, ಇದರಿಂದ ಭಾಗವತ ಶೂದ್ರಿಗೆ ಹೇಳ್ಬೋದು ಅಂತ ಆಯ್ತಲ್ಲ, ಶೂದ್ರ ಯೋಷ ಎಲ್ಲರೂ ಕೇಳ್ಬೋದಾದ ಗ್ರಂಥ ಭಾಗವತ. ನೈತದ್ ವಿಜ್ಞಾಯ ಜಿಜ್ಞಾಸೋಹು ಜ್ಞಾತವ್ಯಂ ಅವಶಿಷ್ಯತೆ, ಇದನ್ನು ತಿಳ್ಕೊಂಡ ಮೇಲೆ ತಿಳ್ಕೊಳ್ಳೋದೇನು ಬಾಕಿ ಇರೋದೇ ಇಲ್ಲ. ಅದನ್ನೇ ಅವ್ರು ಕೇಳಿದ್ರು ಉದ್ದಾಲಕರು, ಯಾವ್ದು ತಿಳ್ಕೊಂಡ್ರೆ ಮತ್ತೆ ತಿಳ್ಕೊಳ್ಳೋದು ಉಳಿಯೋದಿಲ್ಲ, ಕೇಳ್ಕೊಂಬಂದ್ಯಾ ಅಂತ ಕೇಳಿದರು. ಅದೇ ನಂಗೆ ಗೊತ್ತಿಲ್ಲ ಯಾವುದು ಅಂತ ಕೇಳಿದೆ. ಅಂತ ಗೊತ್ತಾಯ್ತಾ, ಜ್ಞಾತವ್ಯಂ ಅವಶಿಷ್ಯತೆ ಪೀತ್ವಾ ಪಿಯೂಷ ಅಮೃತಂ ಪಾತವ್ಯಂ ನವಶಿಷ್ಯತೆ, ಅಮೃತ ಕುಡಿದ ಮೇಲೆ ಕುಡಿಯೋದು ಬಾಕಿ ಇದೆಯಾ? ಇದನ್ನು ಗೀತಾಮೃತ ಭಾಗವತಾಮೃತ ಕೇಳಿದ ಮೇಲೆ ಏನಾದರೂ ಕೇಳೋದು ಬಾಕಿ ಇದೆಯಾ? ಇಲ್ಲವೇ ಇಲ್ಲ. ಅದು ಹೇಗೆ ಕೊಂಡಾಡ್ತಾನೆ ಅದನ್ನು? ಜ್ಞಾನೇ ಕರ್ಮಣಿ ಯೋಗೇ ಚ ವಾರ್ತಾಯಾಮ್ ದಂಡದ, ಬಿ ಎಸ್ ಸಿ ಮಾಡಿದ್ರೆ ಎಮ್ ಎಸ್ ಸಿ ಮಾಡಬೇಕು, ಎಮ್ ಎಸ್ ಸಿ ಮಾಡಿದ್ರೆ ಪಿ ಎಚ್ ಡಿ ಮಾಡಬೇಕು, ಮೇಲೆ ಕೇಳೋದು ಉಳ್ಕೊಂಡಿದ್ದೆ ಇನ್ನು ಓದೋದು. ಆದರೆ ಗೀತಾ ಓದಿದ ಮೇಲೆ ಭಾಗವತ ಓದಿದ ಮೇಲೆ ಏನಿಲ್ಲ, ಅಲ್ಟಿಮೇಟ್ ಮುಗಿದೋಯ್ತು. ಜ್ಞಾನೇ ಕರ್ಮಣಿ ಯೋಗೇ ಚ ವಾರ್ತಾಯಾಮ್ ದಂಡಧಾರಣೆ ಯಾವಾನರ್ಥೋ ನೃಣಾಂ ತಾತ ತಾವಾನ್ ಮೋಹಶ್ಚತುರ್ವಿಧ. ಜ್ಞಾನೇ ಅದು ಬೇರೆ ವಿಷಯ, ಅದೇನು ಅಂದರೆ ನಾಳೆ ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರದೆ ದಾನವಾರಣ್ಯ ಪಾವಕಿ ಜ್ಞಾನದಾಯ. ಸರ್ವೇ